ಏನರ್ಥ? ಅಹಂ ಅಂದ್ರೆ ನಾನು ಅಲ್ಲ, ಅಹಂ ಅಂದ್ರೆ ಪರಮಾತ್ಮ, ಅಹೇನಾದ ಪರಮಾತ್ಮನನ್ನ ಜೀವ ಸರಿಯಾಗಿ ತಿಳಿಯೋದಿಲ್ಲ ಅಂತ. ಮತ್ತು ಮುಕ್ತನಾದ ಮೇಲೂ ಕೂಡ ಪೂರ್ತಿ ತಿಳಿಯೋದಿಲ್ಲ. ಅತ್ರೈವ ಭಗವಾನ್ ಮೋಹಾಂತಂ ಮೋಹಾಖ್ಯಂ ನಾಶಂ ಆಪಿಪತ್ ಪ್ರಾಪಯಾಮಾಸ. ನೀವು ನನಗೆ ಈ ರೀತಿ ಜೀವನಿಗೆ ಪ್ರೇತ ಸಂಜ್ಞಾ ನಾಸ್ತಿ ಅಂತ ಹೇಳಿದ್ರಲ್ಲ, ಅದರಿಂದ ಜೀವ ನಾಶ ಆಗ್ತಾನೆ ಅಂತ ಆಯ್ತಲ್ಲ. ಯಾಕೆ? ಜ್ಞಾನ ಜೀವನ ಸ್ವರೂಪ, ಜ್ಞಾನವೇ ಹೋದ್ರೆ ನಾಶವಾಗ್ತಾನೆ ಅಂದರೆ ಹಾಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಅಥೋ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಷು ಅಪಿ ಅಹಂ ಶಬ್ದೋ ಅಹೇ ಯತ್ವವಾಚೀತಿ ಸಿದ್ಧಂ. ಅದರಿಂದ ಇಲ್ಲಿ ಹೇಗೆ ಅಹಂ ಶಬ್ದಕ್ಕೆ ಅಹೇನಾದ ಪರಮಾತ್ಮ ಅಂತ ಅರ್ಥನೋ, ಮುಂದೆ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳಲ್ಲೂ ಕೂಡ ಅಹಂ ಶಬ್ದ ಅಹೇಯತ್ವವಾಚಿ ಇತಿ ಸಿದ್ಧಂ. ಅಹಂ ಅಂದರೆ ನಾನು ಅಂತ ಅರ್ಥ ಅಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಬೇಕಾದ್ರೆ ಅಹೇಯನಾದ ಪರಮಾತ್ಮ ಅಂತ ಅರ್ಥ. ಅನ್ಯಥಾ ಕಥಂ ಅಹಂ ವಿಜಾನಾತಿ ಇತಿ ಯುಜ್ಯತೆ. ಅಲ್ಲಿ ನೋಡಿ, ಕಥಂ ಅಹಂ ವಿಜಾನಾತಿ ಅಂತ ಪದ ಇದೆ. ಅಹಂ ವಿಜಾನಾಮಿ ಅಂತಿರಬೇಕು. ಯಾವಾಗಲೂ ಇದಾದರೆ ಅಹಂ ವಿಜಾನಾಮಿ ಅಂತಾರೆ, ವಿಜಾನಾತಿ ಅನ್ನೋದಿಲ್ಲ. ವಿಜಾನ ಅಹಂ ವಿಜಾನಾತಿ ಅಂದರೆ ಪರಮಾತ್ಮನನ್ನು ತಿಳಿತಾನೆ, ಆ ರೀತಿ ಅರ್ಥ. ಅಹಂ ಶಬ್ದಕ್ಕೆ ನಾನು ಅಂತ ಅರ್ಥ ಆಗಿದ್ರೆ ಅಹಂ ವಿಜಾನಾಮಿ ಅಂತಿರ್ತಿತ್ತು. ಬಹಳ ಇಂಪಾರ್ಟೆಂಟ್ ಅದು. ಅಂದರೆ ವ್ಯಾಕರಣ ಗೊತ್ತಿದ್ರೆ ತಪ್ಪರ್ಥ ಬರಿತಿದ್ದಿಲ್ಲ ಅಂತ ಅರ್ಥ. ಸ್ಪಷ್ಟವಾದ ವ್ಯಾಕರಣ ಇದೆ. ವಿಷ್ಣುಂ ವಿಜಾನಾತಿ, ವಿಷ್ಣುವನ್ನು ತಿಳಿತಾನೆ. ಅದು ಅಹಂ ವಿಜಾನಾತಿ, ಅಹಂ ನಾಮಕ ಪರಮಾತ್ಮನ ತಿಳಿತಾನೆ. ಸುಲಭವಾದ ಅರ್ಥ. ಯಾತು ಬಳಿದು ಉಪನಿಷತ್ತದು ಸ ಉಪನಿಷತ್ತು ಅಂತ ಹೇಳಿದ್ರೆ ಉಪನಿಷತ್ ರಹಸ್ಯ, ಅಲ್ಲಿ ಓದ್ಬೇಕು. ಬೇರೆ ಕಡೆ ಬಳಕೆ ಲೆಕ್ಕ ಇಲ್ಲ. ಶಾಸ್ತ್ರ ಓದ್ಬೇಕು, ಶಾಸ್ತ್ರದ ಬಳಕೆ ನೋಡ್ಬೇಕು ಹೊರತು ಲೋಕದ ಬಳಕೆ ನೋಡಬಾರ್ದು. ಏತಾವತ್ ವಿಜ್ಞಾತು ಪರಮಾತ್ಮನೋ ವಿಜ್ಞಾನಾಧಿಕಮೇವ ಹಿ ಅಮೃತತ್ವ ಮೋಕ್ಷ. ಮೋಕ್ಷ ಅಂದ್ರೇನು? ಅಮೃತತ್ವ. ಅಮೃತತ್ವ ಅಂದ್ರೇನು? ಪರಮಾತ್ಮನೋ ವಿಜ್ಞಾನಾಧಿಕಮೇವ. ಪರಮಾತ್ಮನ ಸರಿಯಾಗಿ ತಿಳಿದಕ್ಕೆ ಮೋಕ್ಷ ಅಂತ ಕರೀತಾರೆ. ವಿಷ್ಣೋರ್ ಜ್ಞಾನಾಧಿಕಂ ಮೋಕ್ಷ ತದಭಾವೇ ಕುತ ಸುಖಂ. ವಿಷ್ಣುವಿನ ವಿಚಾರದಲ್ಲಿ ಸರಿಯಾದ ಜ್ಞಾನ ಆಧಿಕಂ, ಜ್ಞಾನ ಭಕ್ತಿ, ಲೋಕದಲ್ಲಿ ವಿರಕ್ತಿ, ಇದನ್ನೇ ಮೋಕ್ಷ ಅಂತಾರೆ ಹೊರತು ತದಭಾವೇ ಕುತ ಸುಖಂ. ಅದಿಲ್ಲ ಅಂದರೆ ಸುಖ ಎಲ್ಲಿ? ಮೋಕ್ಷಕ್ಕೆ ಹೋದ್ರೆ ಸುಖ ಇಲ್ಲ. ವಿಷ್ಣುವಿನ ಜ್ಞೇಯ ಅಲ್ಲಿ ಮೋಕ್ಷದಲ್ಲೇ ಜ್ಞಾನ ಇಲ್ಲ ಅಂದರೆ ಮೋಕ್ಷ ಹೇಗಾಗುತ್ತೆ ಅಂತ ಅರ್ಥ. ಜ್ಞೇಯಾಭಾವಾನ್ನ ಹಿ ಜ್ಞಾನಂ, ಜ್ಞಾನಾಭಾವೇ ಹಿ ಶೂನ್ಯತಾ. ನೀನು ಜ್ಞಾನ ಅಂತ ಒಪ್ತೀಯ, ಜ್ಞೇಯ ಇಲ್ಲ ಅಂತ ಹೇಳ್ತೀಯ. ಜ್ಞೇಯ ಇಲ್ಲ ಅಂದಮೇಲೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲ ಅಂದಮೇಲೆ ಶೂನ್ಯ ಅಂತಾಯಿತು, ಶೂನ್ಯ ಅಂದಮೇಲೆ ಬೌದ್ಧ ಮತ ಆಯಿತು. ತಸ್ಮಾತ್ ಜ್ಞೇಯಯುತು ಮೋಕ್ಷ ಸುಖರೂಪತ್ವತಃ ಸದಾ. ಆದ್ದರಿಂದ ಜ್ಞೇಯನಾದ ಪರಮಾತ್ಮನನ್ನು ಹೊಂದಿಕೊಂಡೇ ಮೋಕ್ಷ ಇದೆ ಹೊರತು ಏನಲ್ಲ. ಸುಖರೂಪತ್ವತಃ ಸದಾ, ಸದಾ ಸುಖರೂಪವಾದದ್ದು ಮೋಕ್ಷ. ಮೋಕ್ಷವನ್ನು ಯಾವಾಗಲೂ ಕೂಡ ಜ್ಞಾನಶೂನ್ಯವಾದ ಸ್ಥಿತಿಯಿಂದ ತಿಳಿಬಾರದು, ಪೂರ್ಣ ಜ್ಞಾನದ ಸ್ಥಿತಿಯಿಂದ ತಿಳಿಬೇಕು ಅಂಥೇಳಿ ಅದಿರತಕ್ಕಂಥ ವಾಕ್ಯಗಳಿಗೆ ಸ್ಪಷ್ಟವಾದ ಒಂದು ಅರ್ಥವನ್ನು ಬರುತ್ತೆ. ಅಲ್ಲಿಗೆ ಮುಂದೆ ವಂಶ ಬ್ರಾಹ್ಮಣ ಅವರೇಭ್ಯೋಪಿ ಶೃಣ್ವಂತಿ. ಅಲ್ಲೇನಾಗಿದೆ, ನಿನ್ನೆ ಬಂದಿತ್ತದು. ಅಶ್ವಿನಿ ದೇವತೆಗಳು ಶ್ರೇಷ್ಠರು, ದೇವತೆಗಳು ಋಷಿಗಳು ಕಡಿಮೆ, ದಧೀಚಿಗಳು. ಆ ದಧೀಚಿಗಳು ಅವ್ರು ಹೇಳಿದ್ರಲ್ಲ ಅಂತ ಕೇಳಿದರೆ ಹಾಗೆ ತಿಳ್ಕೊಬೇಡಿ. ಅವರೇಭ್ಯೋಪಿ ಶೃಣ್ವಂತಿ ಪರಮಾಶ್ಚ ಕ್ವಚಿತ್ ಕ್ವಚಿತ್ ಲೀಲಯೈ ವಚನೈ ತೇಷಾಂ ಪರಮತ್ವಂ ವಿಹೀಯತೆ ಇತಿ ಚ. ಅವರೇಭ್ಯೋಪಿ ಶೃಣ್ವಂತಿ, ಕಡಿಮೆಯವರಿಂದ ಕೂಡ ಪರಮಾಹ ಶ್ರೇಷ್ಠರಾದವರು ಕ್ವಚಿತ್ ಕ್ವಚಿತ್ ಒಮ್ಮೊಮ್ಮೆ ಶೃಣ್ವಂತಿ ವಿಷಯಗಳನ್ನು ಕೇಳ್ತಾರೆ. ಅರ್ಥ ಆಯ್ತಾ? ದೊಡ್ಡವರು ಕೂಡ ಸಣ್ಣವರಿಂದ ಕೆಲವು ವಿಷಯಗಳನ್ನು ಕೇಳ್ತಾರೆ. ಲೀಲಯೈವ, ಅದು ಅಜ್ಞಾನದಿಂದ ಕೇಳೋದಿಲ್ಲ, ಲೀಲಯೈವ ಲೀಲೆಯಿಂದ ಕೇಳ್ತಾರೆ ಹೊರತು ಅವರಿಗೆ ಅಜ್ಞಾನ ಇಲ್ಲ. ನೈಚೈತೇಷಾಂ ಪರಮತ್ವಂ ಹೀಯತೆ. ಎಲ್ಲರಷ್ಟು ಬರೀ ಅವರೊಬ್ಬರೇ ಅಲ್ಲ, ಎಲ್ಲೆಲ್ಲಿ ಜ್ಞಾನಿಗಳಿರ್ತಾರೋ. ಇವು ನಾರಾಯಣ ಕವಚದ ಬಗ್ಗೆ ಅಜಾಮಣನ ಕಥೆಯನ್ನೆಲ್ಲ ಹೇಳಿ ಶುಕಾಚಾರ್ಯ ಕೊನೆ ಹೇಳ್ತಾರೆ. ಇದನ್ನು ನಾನು ಅಗಸ್ತ್ಯ ಮುನಿಗಳಿಂದ ಕೇಳಿಸಿಕೊಂಡೆ ಅಂತ ಹೇಳ್ತೀನಿ. ಎಲ್ಲಿ ಅಗಸ್ತ್ಯ, ಇಲ್ಲಿ ಶುಕಾಚಾರ್ಯ. ಅದು ಇಷ್ಟೇ ಆ ಬಂದ ವಿಷಯ ಅಷ್ಟೇ ಹೊರತು ಅದು ತಿಳಿದು ತಿಳ್ಕೊಂಡ್ರು ಅಂತ ಅರ್ಥ ಅಲ್ಲ. ಅಲ್ಲಿ ಹೇಳಿದ್ರು ಕೇಳಿಸ್ಕೊಂಡೆ ಅಷ್ಟೇ ಹೊರತು ಅವರಿಂದ ಜ್ಞಾನ ಬಂತು ಅಂತಲ್ಲ. ಕೇಳ್ಕೊಂಡಿದ್ದು ಸತ್ಯ. ಇವತ್ತು ಚಿಕ್ಕ ಮಗು ಹೇಳ್ತಾ ಇರ್ತಾರೆ, ಮಧ್ವಿಜ ಒಪ್ಪಿಸ್ತೇನೆ ಹೇಳ್ತಾ ಇರ್ತಾರೆ. ಯಾರೋ ಬರ್ತಾರೆ, ಓ ಮಧ್ವಿಜ ಇವರಿಂದ ಕೇಳ್ತಾ ಕೂತಾರೆ, ಪಾಪ ಇವರಿಂದ ಏನು ಮಾಡ್ಬೇಕು. ಅವನು ಒಪ್ಪಿಸ್ತಾ ಇದ್ದಾನೆ ಪಾಪ, ಇವ್ರು ಮಾಡಿದ್ದೇನೋ ಪಾಪ ಹುಡುಗನ ಕಾರಣ. ಅವನು ಮಧ್ವಿಜ ಹೇಳಿದ್ರೆ ಕೂತಿದ್ದಾರೆ ಆಚಾರ್ಯ, ಏನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು. ಅವ್ರನ್ನ ಕೇಳೋದು ಯಾತಕ್ಕೆ, ಅವರು ತಿಳ್ಕೊಂಡು ಸರಿ ಇದೆಯಾ ಅಂತ ಹೇಳೋದು ಕಷ್ಟ ಹೊರತು ಅದು ಅದರಿಂದ ಪುಣ್ಯ ಬಂತು ಅವ್ರಿಗೆ. ಅವರಿಂದ ಪುಣ್ಯ ಬಂತು ಅಷ್ಟೇ ಹೊರತು ಯಾತಕ್ಕೆ ಕೇಳೋದಿಲ್ಲ ಅದನ್ನು, ಯಾತಕ್ಕೆ ಕೇಳೋದಿಲ್ಲ, ಅಜ್ಞಾನ ಅಂತ ಕೇಳೋದಿಲ್ಲ, ಲೀಲೆಯಿಂದ ಕೇಳ್ತಾರೆ. ಅದರಲ್ಲಿ ಹಾಗಲ್ಲ, ಕೆಲವೊಮ್ಮೆ ಗೃಹಸ್ಥರಿಗೆ ಗೊತ್ತಿರ್ತದೆ, ಯತಿಗಳಿಗೆ ಗೊತ್ತಿರೋದಿಲ್ಲ. ಅವ ಪಾಠ ಕೇಳ್ತಾರೆ. ಅದರಲ್ಲೂ ಕೂಡ ಏನಿದೆ, ಆಶ್ರಮದಲ್ಲೇ ಇವರೇ ದೊಡ್ಡವರು ಅವರೇ ಚಿಕ್ಕವರು, ನಮಸ್ಕಾರಾದಿಗಳನ್ನು ಮಾಡಿ ಕೇಳೋದಿಲ್ಲ. ಆದರೆ ಜ್ಞಾನ ಬರೋದು ನಿಜ ಅವರಿಗೆ, ಇವರಿಂದ ಜ್ಞಾನ ಬರೋದು ಹೌದು. ಆದರೆ ಇಲ್ಲಿ ಹಾಗಲ್ಲ, ಶುಕಾಚಾರ್ಯ ಕೇಳಬೇಕಾದ್ರೇ ಏನಿದೆ ಅವರಿಗೆ, ಜ್ಞಾನ ಇದೆ. ಅಶ್ವಿನಿ ದೇವತೆಗಳು ಹೇಳಬೇಕಾದ್ರೆ ಏನಿದೆ, ಜ್ಞಾನ ಇದೆ. ಆದ್ದರಿಂದ ಅದು ಲೀಲೆ ಇಲ್ಲ. ಮತ್ತೆ ಬಿಟ್ಟಿಬಿಡಿ, ನಾರಾಯಣ ಕವಚ ಇಂದ್ರದೇವರು ಕೇಳಿದ್ರು, ವಿಶ್ವರೂಪಾಚಾರ್ಯಲ್ಲಿ ಇಂದ್ರದೇವರಲ್ಲಿ ವಿಶ್ವರೂಪಾಚಾರ್ಯರು ಭಾರಿ ಕಡಿಮೆಯವರು, ಋಷಿಗಳಲ್ಲೂ ಕಡಿಮೆಯವರು. ಇಂದ್ರದೇವರು ಅಷ್ಟು ಮೇಲಿದ್ದಾರೆ. ಅದು ಯಾವುದಕ್ಕೋಸ್ಕರ ಇಲ್ಲಿ ಲೋಕದ ದೃಷ್ಟಿ ತೋರಿಸ್ಬೇಕು. ಏನು ಯಾವುದೇ ಮಂತ್ರವನ್ನು ಕಡಿಮೆಯವರಿಂದ ಹೇಳಿಸ್ಕೋಬೇಕೆ ಹೊರತು ತಾನೇ ಕಲಿಬಾರದು. ಗೊತ್ತಾಯ್ತಾ? ತಾನೇ ಕಲಿಯಲಿ, ತಾನೇ ಅದನ್ನು ನೋಡಿ ಕಲ್ತರೆ ಅದು ಮಂತ್ರಕ್ಕೆ ಬೆಲೆ ಬರೋದಿಲ್ಲ, ಅದನ್ನು ಹೇಳಬೇಕಾಯ್ತು. ಅರ್ಥ ಆಯ್ತಾ? ಈಗ ಈ ದೃಷ್ಟಿಯಲ್ಲಿ ಭಾಳ ಮುಖ್ಯವಾದ ಅಂಶ ಏನೋ ಆ ಕೀರ್ತಿ ಇದ್ದಿದ್ದೆ. ಯಾವಾಗಲೂ ದೊಡ್ಡವರು ಹೇಳ್ಕೊಟ್ರೆ ಕೀರ್ತಿ ಅದು, ಅವ್ರ ಮುಂದೆ ತಿಳಿಸಿಕೊಟ್ರು ಅಂತ ಹೇಳಿದರೆ ಹೆಮ್ಮೆ ಹೇಳ್ಕೊಬೇಕು. ಹೌದು, ಯಾವಾಗದು? ಆಶ್ರಮಾದಿಗಳಿದ್ದಾಗ. ಆಶ್ರಮಾದಿಗಳಿದ್ದಾಗ ಬೇರೆದರಲ್ಲಿ ಆದರೆ ತೋರಿಸೋದಿಲ್ಲ. ಅವಸರ ಭವನ ಬೇರೆ ಆಗಬೇಕಾದ್ರಿಂದ ತೋರಿಸೋದಿಲ್ಲ. ಕೃಷ್ಣ ನಮಸ್ಕಾರ ಮಾಡಿ ಸಾಂದಿಪ್ಯನ ಆಚಾರ್ಯ ಹತ್ರ ಓದಿದ್ದು ಹೇಳಿದ್ದೇನು? ಕೃಷ್ಣ ನಮಸ್ಕಾರ ಮಾಡಿ ಸಾಂದಿಪ್ಯನ ಆಚಾರ್ಯ ಓದಿರು, ಆಚಾರ್ಯ ತೋಟಂತೀರ ನಮಸ್ಕಾರ ಮಾಡಿ ಇದ್ದಾರೆ. ಗೊತ್ತಾಯ್ತು? ಆದರೂ ಕೂಡ ಏನಲ್ಲ, ಸ್ವರೂಪ ವ್ಯತ್ಯಾಸ ಆಗೋದಿಲ್ಲ. ಅದು ಲೋಕದ ಶ್ರೀ ಯಜ್ಞದ ಆಚಾರ್ಯದ ಶ್ರೇಷ್ಠ ತತ್ತದೇ ವೇತರೋ ಜನ. ಆದ್ದರಿಂದ ಲೋಕದಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡಿ ಸಣ್ಣವರು ಅಂತ ಧರ್ಮ. ಅದು ಯತಿಗಳಿಗೆ ಯಾಕೆ ಬರೋದಿಲ್ಲ? ಅದು ಯಾವ ಆಶ್ರಮ ದೊಡ್ಡದಾದ್ರಿಂದ ಪ್ರಶ್ನೆ ಬರೋದಿಲ್ಲ. ಉಳಿದಂತೆ ಏನು ಮಾಡಬೇಕು? ಅವರು ದೊಡ್ಡವರು ಯಾರೇ ಆಗಿರಲಿ ನಮಸ್ಕಾರ ಮಾಡಿ ಕೇಳಬೇಕು. ಅವರು ಬ್ರಹ್ಮಚಾರಿಯು ಕೂಡ ಇದು ಷಷ್ಠಿಗಿಷ್ಟಿ ಕಾಲದಾಗ ಏನು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದವರು ಕೂಡ ಏನಿಲ್ಲ ಅಲ್ಲಿ, ಅವರು ದೊಡ್ಡವನು ಅಂತಲ್ಲ, ಅಲ್ಲಿ ಸನ್ನಿಧಾನ ಅಷ್ಟೇ ಹೊರತು ಆ ಪ್ರಶ್ನೆ ಅಲ್ಲ. ಇದೆಲ್ಲ ಭೀಮಸೇನ ದೇವರು ಬಲರಾಮ ದೇವರದ್ದು ಕಲಿಬೇಕಾದ್ರೆ ಏನಿತ್ತಲ್ಲಿ, ಶುಕ್ರಗೆ ಸನ್ನಿಧಾನ ಇರ್ತಿಲ್ಲ, ಸನ್ನಿಧಾನಕ್ಕಷ್ಟೇ ನಮಸ್ಕಾರ, ಇದಕ್ಕಲ್ಲ. ಆ ದೃಷ್ಟಿಯಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಇವೆಲ್ಲ ಲೋಕದಲ್ಲಿ ನಡೀತಿರೋದೆ, ಅದನ್ನು ಅನುಭವಕ್ಕೆ ತಂದ್ಕೊಂಡಾಗ ಇಷ್ಟೆಲ್ಲ ಹೇಳಿದರು. ಹೌದು, ತಂದೆಯೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಅದು ಕಾಲು ಮುಟ್ಟಿ ಮಾಡಬೇಕು, ಬರೀ ಚಾಷ್ಟಾನ ಒಂದು ಕೈಲಿ ಸೆಲ್ಯೂಟ್ ಕೂಡ ಅಲ್ಲ, ಭಕ್ತಿಯಿಂದನೇ ಮಾಡಬೇಕು. ಭಕ್ತಿಯಿಂದ ಕೂಡ ಮಾಡಬೇಕು, ಬರೀ ಹೊರಗಲ್ಲ, ಆಶ್ರಮ ಕೂಡ ಜ್ಯೇಷ್ಠ ಆದ್ದರಿಂದ ಮಾಡಲೇಬೇಕು. ಅವರೇಭ್ಯೋಪಿ ಶೃಣ್ವಂತಿ ಪರಮಾಶ್ಚ ಕ್ವಚಿತ್ ಕ್ವಚಿತ್ ಲೀಲೈ ವನಜೈ ತೇಷಾಂ ಪರಮತ್ವ ವಿಹೀಯತೆ ಇತಿ ಚ. ಆದ್ದರಿಂದ ಅವರ ಪರಮತ್ವ ಎಂದು ಹೋಗೋದಿಲ್ಲ. ಇವೆಲ್ಲ ಇಷ್ಟು ಆಚಾರ ಒಂದು ಕಡೆ ಹೇಳಿದ್ದರಿಂದ ಎಲ್ಲೆಲ್ಲಿಂದ ಪ್ರಸಂಗ ಬರುತ್ತೋ ಅದಕ್ಕೆ ನೋಟಿದ್ದು, ಎಲ್ಲೆಲ್ಲಿ ಚಿಕ್ಕವರಿಂದ ದೊಡ್ಡವರು ಕೇಳಿದರು ಅಂತ ನಾವು ಕಥೆ ಕೇಳಿದ್ದೆ. ಪುರಾಣದ ನೂರಾರು ಕಡೆ ಬರುತ್ತೋ, ಎಲ್ಲದಕ್ಕೊಂದು ನೋಟಿದ್ದು ತಿಳ್ಕೊಂಡ್ಬಿಟ್ರೆ ತಾತ್ಪರ್ಯ. ಅದಕ್ಕೆ ಬರೋದಿಲ್ಲ ಆಚಾರ ಅಂತ ಹೇಳೋಕೆ ಹೋಗಬಾರ್ದಾಗ, ಯಾಕೆ ಒಂದು ಕಡೆ ಹೇಳಿದ್ಮೇಲೆ ಮತ್ತೆ ಹೇಳೋ ಕಾರಣ ಇಲ್ಲ. ಇಡೀ ಅವರ ಭಾಗವತ ತಾತ್ಪರ್ಯ ಇವೆಲ್ಲ ಕೂಡ ಏನದು, ಎಲ್ಲದಕ್ಕೂ ಸರ್ವ ಮೂಲ. ಆದ್ದರಿಂದ ಒಂದು ಕಡೆ ಹೇಳಿದ್ರೆ ಮತ್ತೆ ಒಂದು ಕಡೆ ಹೇಳಿಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು. ವಿಹೀಯತೆ ಇತಿ ಚ. ಅಲ್ಲಿಗೆ ಆರನೇ ಅಧ್ಯಾಯ ಮುಗೀತು. ಈಗ ಏಳನೇ ಅಧ್ಯಾಯ, ಅದು ಉಪನಿಷತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವತಿಷ್ಠತೆ ಪೂರ್ಣಮೇವಾವಶಿಷ್ಯತೆ ಅಂತೇಳಿ ಶಾಂತಿ ಮಂತ್ರ ಇದೆ. ಏನರ್ಥ ಅಂತ ಹೇಳ್ತಾರೆ, ಚತುರ್ಥೇ ಚತುಶ್ರತ ಅಧ್ಯಾಯೇಷು ಮುಕ್ತಾನಾಂ ಭಿನ್ನಾಃ ಶೇಷಭೂತಾಃ ವಿದ್ಯಾಃ ಸಪ್ತಮಾಷ್ಟಮಾಭ್ಯಾಂ ನಿರೂಪ್ಯಂತೆ. ಒಟ್ಟು ಎಂಟು ಅಧ್ಯಾಯ, ಇನ್ನೆರಡು ಅಧ್ಯಾಯ ಇದೆ. ಈಗ ಎರಡು ಅಧ್ಯಾಯದ ಏನು ಬಂದಿದೆ ಅಂದರೆ, ಚತುರ್ಷು ಅಧ್ಯಾಯೇಷು ಉಕ್ತಾನಾಂ ಭಿನ್ನಾಃ ಶೇಷಭೂತಾಃ ವಿದ್ಯಾಃ. ನಾಲ್ಕು ಮೊದಲ ನಾಲ್ಕು ಅಧ್ಯಾಯಗಳಲ್ಲಿ ಹೇಳಿರ್ತಕ್ಕಂಥ ವಿಷಯಗಳೇನಿವೆ ಅದಕ್ಕೆ ಶೇಷಭೂತಾಹ ಪೂರಕವಾದಂತಹ ಪೂರಕವಾದ ವಿದ್ಯತೆಗಳನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ. ತತ್ರ ಭಗವತೋ ಅವತಾರಾಣಾಂ ಆವಿರ್ಭಾವ ತಿರೋಭಾವಲಕ್ಷಣಾಂ ವಿದ್ಯಾಮಾಹ. ಪರಮಾತ್ಮನ ಅವತಾರಗಳಲ್ಲಿ ಆವಿರ್ಭಾವ ತಿರೋಭಾವ ಇರುತ್ತೆ ಅಂತ ಹೇಳಿದ ತಕ್ಷಣ ರೂಪರೂಪ ಭೇದ ಇತ್ಯಾದಿ ಉಂಟು ಅಂದರೆ ಇಲ್ಲ. ಪೂರ್ಣ ಮದಹ ಇದೆ. ಅದಹ ಅಂದ್ರೇನು? ಅದು ಅದಹ ಅಂದರೆ ಅದು. ಅದು ಅಂದರೆ ಯಾವುದು? ಮೂಲ ರೂಪ. ಇದಂ ಅಂದರೆ ಇದು, ಇದು ಅಂದರೆ ಅವತಾರ ರೂಪ. ಅದಹ ಪೂರ್ಣಂ ಇದಂ ಪೂರ್ಣಂ, ಆ ಮೂಲ ರೂಪನೂ ಪೂರ್ಣ, ಅವತಾರ ರೂಪನೂ ಪೂರ್ಣ ಅಂತ ಅರ್ಥ. ಅದು ಅದೋ ಮೂಲ ರೂಪಂ ಪೂರ್ಣಂ ಇದಂ ಅವತಾರ ರೂಪಂ ಪೂರ್ಣಂ ಪೂರ್ಣಾತ್ ಮೂಲ ರೂಪಾತ್ ಪೂರ್ಣಂ ಅವತಾರ ರೂಪಮುದಚ್ಯತೆ ಉದ್ಗಚ್ಛತಿ ಆವಿರ್ಭವತಿ. ಪೂರ್ಣವಾದ ಮೂಲ ರೂಪದಿಂದನೇ ಪೂರ್ಣವಾದಂಥ ಏನು ಬರುತ್ತೆ? ಅವತಾರ ರೂಪ ಬರುತ್ತೆ. ಎರಡು ಬೆಂಕಿ ಇದೆ, ಒಂದು ಉರಿತಾ ಇದೆ, ಇನ್ನೊಂದು ಬೆಂಕಿ ಹೆಚ್ಚಿಟ್ಟರು. ಇದರಿಂದ ಇದು ಬಂತು, ಅದರಿಂದ ಇದು ಕಡಿಮೆ ಸುಡುತ್ತೆ ಅಂತ ತಿಳ್ಕೊಂಡ್ರೆ ಗತಿ ಏನಾಗು? ಇದರಿಂದ ಬೆಂಕಿ ಬಂತು. ಹೇಗಿದೆ ಇದೀಗ ಅದು, ಅದು ಬೆಂಕಿ, ಇದು ಬೆಂಕಿನೇ ಅದು ಬೆಂಕಿನೇ ಹೊರತು ಅಷ್ಟೇ ಸುಡುತ್ತೆ. ವ್ಯತ್ಯಾಸ ಇದೆಯಾ? ಈಗ ವ್ಯತ್ಯಾಸ ಇಲ್ಲ. ಸೊ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನಿಲ್ಲ, ಏನೇನೂ ವ್ಯತ್ಯಾಸ ಇಲ್ಲ. ಅದಕ್ಕೆ ಪೂರ್ಣಾತ್ ಪೂರ್ಣಮಾದಾಯ ಪೂರ್ಣಸ್ಯ ಮೂಲ ರೂಪಸ್ಥೆ ಅವತಾರ ರೂಪಂ ಪೂರ್ಣಂ ತದಾತ್ಮನಿ ಆದಾಯ ಪೂರ್ಣಮೇವ ಅವಶಿಷ್ಟತೆ. ಅವತಾರ ರೂಪ ಪೂರ್ಣ ರೂಪದಲ್ಲಿ ಮೂಲ ರೂಪದಲ್ಲಿ ಸೇರಿತು. ಈಗ ಸೇರಿತಷ್ಟೇ ಏನಾಯ್ತು? ಈಗ ಅಲ್ಲಿಂದ ಬಂತು, ಅಲ್ಲಿ ಸೇರಿತು ಅಷ್ಟೇ ಹೊರತು ಏನಿಲ್ಲ. ನಮ್ಮಂತೆ ಹುಟ್ಟು ಸಾವುಗಳೂ ಇಲ್ಲ. ಬರೋದು ಹುಟ್ಟು, ದೇವರಿಗೆ ಅದಿಲ್ಲ. ಹೋಗೋದು ಸಾವು, ದೇವರಿಗೆ ಅದಿಲ್ಲ. ಅದಕ್ಕೆ ಪೂರ್ಣಾಶ್ಚ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಟತೆ ಮೂಲ ರೂಪಸ್ಯ ಅವತಾರ ರೂಪಂ. ಅದನ್ನು ಏಕೀಭೂಯ, ಆದಾಯ ಅಂದರೆ ಏಕೀಭೂಯ ಒಂದಾಗಿಬಿಟ್ಟು ಪೂರ್ಣಂ ಮೂಲ ರೂಪಮೇವ ಅವಶಿಷ್ಟತೆ ಅವತಿಷ್ಠತೆ ಇತ್ಯರ್ಥ. ಅಷ್ಟೇಳಿ ಓಂ ಖಂ ಬ್ರಹ್ಮ ಖಂ ಪುರಾಣಂ ವಾಯುರಂ ಖಂ ಇತಿಹ ಸ್ಮಾಹ ಕೌರವ್ಯಾಯಣೀ ಪುತ್ರೋ ವೇದೋ ಅಯಂ ಬ್ರಹ್ಮಣಾ ವಿದುಃ ವೇದನೇನ ವೇದ ಅನೇನ ಯದ್ವೇದಿತವ್ಯಂ. ಓಂ ಖಂ ಬ್ರಹ್ಮ ಖಂ ಪುರಾಣಂ ವಾಯುರಂ ಖಮ್ಮಿತಿ ಹಸ್ಮಾಹ ಕೌರವ್ಯಾಯಣೀ ಪುತ್ರೋ ವೇದಃ ಅಯಂ ಬ್ರಹ್ಮಣಾಃ ವಿದುಃ. ವೇದನೇ ವೇದೇನ ಏನ ವೇದಿ ಯದ್ವೇದಿತವ್ಯಂ. ಅದಕ್ಕೆ ಅರ್ಥ ಅವತಾರಿಣೋ ಮೂಲ ರೂಪಸ್ಯ ಹರೇ ಸ್ವರೂಪಮಾಹ ಓಮಿತಿ. ಅವತಾರ ರೂಪ ಮತ್ತು ಮೂಲ ರೂಪದ ಸ್ವರೂಪವನ್ನು ಹೇಳುತ್ತಾರೆ ಓಮಿತಿ. ಮೂಲ ರೂಪಂ ಸರ್ವಗುಣಪೂರ್ಣತ್ವಾತ್ ಓಮಿತ್ಯುಚ್ಯತೆ. ಓಂ ಖಂ ಪ್ರಕಾಶ ರೂಪತ್ವಾತ್ ಖಂ. ದೇವರಿಗೆ ಮೂಲ ರೂಪಕ್ಕೆ ಓಂ ಅಂತ ಹೆಸರು ಮತ್ತು ಪ್ರಕಾಶ ರೂಪವಾದ್ದರಿಂದ ಖಂ ಅಂತ ಹೆಸರು. ವ್ಯಾಪ್ತತ್ವಾತ್ ಬ್ರಹ್ಮ ಖಂ ಓಂ ಖಂ ಬ್ರಹ್ಮ. ಬ್ರಹ್ಮ ಅಂದರೆ ವ್ಯಾಪ್ತ ಅಂತ ಅರ್ಥ. ಸುಖರೂಪತ್ವಾತ್ ಖಂ. ಎರಡು ಖಂ ಬಂತು, ಒಂದು ಖಂ ಇನ್ನೊಂದು ಖಂ. ಸುಖರೂಪನಾದ್ದರಿಂದ ಖಂ ಅಂತ ಹೆಸರು. ಅನಾದಿತ್ವಾತ್ ಪುರಾಣಂ. ಅನಾದಿಯಾದ್ದರಿಂದ ಪುರಾಣ ಅಂತ ಕರೀತಿ. ಪುರಾಣ ಅಂದರೆ ಹಳೆಯದು. ಎಷ್ಟು ಹಳೆಯದು? ದೇವರಿಗೆ ಅನಾದಿ, ಹುಟ್ಟೇ ಇಲ್ಲ ದೇವರಿಗೆ. ಅಜರಾಮರಣ. ವಾಯೋರತಿ ದೂರ ರತಿತ್ವಾತ್ ವಾಯುರಂ. ದೇವರಿಗೆ ವಾಯುರ ಅಂತ ಹೆಸರಿದೆ. ವಾಯುರ ಯಾಕೆ? ವಾಯೋಹೋ ರತಿದ ವಾಯುದೇವರಿಗೂ ಕೂಡ ಆನಂದವನ್ನು, ಆನಂದ ತೀರ್ಥರಿಗೂ ಆನಂದ ತೀರ್ಥ ಪರಾನಂದ ವರದ ಆಚಾರ್ಯರಿಗೂ ಆನಂದ ಕೊಡೋದ್ರಿಂದ ಏನಂತ ಹೆಸರು? ವಾಯುರಂ ಅಂತ ದೇವರಿಗೆ ಹೆಸರು. ದ್ವಾದಶಸ್ತೋತ್ರದ ಮಾತು ಈ ಮಾತಿನ ಅರ್ಥ. ವಾಯುರಂ ಶಬ್ದದ ಅರ್ಥ ಅಯಂ ಹರಿಹಿ ಜ್ಞಾನರೂಪತ್ವಾತ್ ವೇದಃ. ದೇವರಿಗೆ ಇನ್ನೊಂದು ಹೆಸರಿದೆ, ಬಲಭದ್ರ ಖ್ಯಾತತ್ವಾತ್ ಖಂ ಇತಿ ಕೌರವ್ಯಾಯಣಿ ಪುತ್ರೋ ಬಲಭದ್ರಾಹ ಸ್ಮಃ. ಇದನ್ನೆಲ್ಲ ಹೇಳಿದ್ದು ಯಾರು ಅಂದರೆ ಕೌರವ್ಯಾಯಣಿ ಪುತ್ರ ಹೇಳಿದ್ದು. ಕೌರವ್ಯಾಯಣಿ ಅಂದರೆ, ಕೌರವ್ಯಾಯಣಿ ಅಂದರೆ ಯಾರು? ರೋಹಿಣಿ ಅಂತ ಅರ್ಥ. ರೋಹಿಣಿ ಪುತ್ರ ಯಾರು ಅಂದರೆ ಬಲರಾಮದೇವರು. ಬಲರಾಮದೇವರು ಹೇಳಿದ್ದು ಅಂತ ಅರ್ಥ. ನ ಕೇವಲಂ ಅಯಂ ಹರಿಹಿ ಜ್ಞಾನರೂಪತ್ವಾತ್ ವೇದ ಇತಿ ಯಂ ಬ್ರಾಹ್ಮಣ ವಿದುಹು. ದೇವರಿಗೆ ವೇದ ಅಂತಲೇ ಹೆಸರಿದೆ. ವೇದೋ ವೇದ ವಿದವೆಂಗೋ ವಿಷ್ಣು ಸಹಸ್ರನಾಮದಲ್ಲೇ ಬಂದಿದೆ. ವೇದ ಅಂತ ಯಾತಕ್ಕೆ ಹೆಸರಿದೆ ಅಂದರೆ ಇತಿ ಎಂ ಬ್ರಾಹ್ಮಣ ವಿದುಹು ಜ್ಞಾನರೂಪನಾದ್ದರಿಂದ. ವಿದು ವಿದು ಅಂದರೆ ಜ್ಞಾನ. ಆದ್ದರಿಂದ ಬ್ರಾಹ್ಮಣ ವೇದ ಅಂತ ದೇವರನ್ನು ಕರೀತಾರೆ. ವಿಷ್ಣು ಸಹಸ್ರನಾಮ ಸರಿಯಾಗಿ ಒಂದು ಪದ ಇದು. ನ ಕೇವಲ ಜ್ಞಾನರೂಪತ್ವಾತ್ ವೇದ ಇತಿ ಬ್ರಾಹ್ಮಣ ವಿದುಹು. ಅಷ್ಟೇ ಅಲ್ಲ, ಕಿಂತು ಜ್ಞಾನಹೇತುತ್ವಾಚ ವೇದ ಇತ್ಯುಚೇತೆ ಇತ್ಯಾಹ ವೇದೋ ವೇದೋ ಅನೇನ ಇತಿ. ವೇದ ಉ ಅನೇನ ಏನ ಇತಿ ಪದವಿಭಾಗ. ವೇದೋ ಅನೇನ ಏನ ಇತಿ ಅಂತಿದೆ. ವೇದ ಅಂತ ಬಿಡಿಸಿ ಹೂ ಅಂತ ಬಿಡಿಸಿದಾಗ ವೇ ಆ ಮುಂದೆ ಹೂ ಬಂದರೆ ಏನಾಯ್ತದ? ಓ ಅಂತಾಯ್ತು. ಈ ಬಂದರೆ ಏ ಅಂತ. ಗಂಗಾ ಉದಕ ಗಂಗೋದಕ. ಆ ಮುಂದೆ ಹೂ ಬಂದರೆ ಏನಾಗುತ್ತದೆ? ಓ ಅಂತಾಗುತ್ತೆ. ವೇದ ಹೂ ವೇದೋ ಅಂತಾಯ್ತು. ಆಮೇಲೆ ಅನೇನ ಏನ ಇತಿ ತ್ವದ ವಿಭಾಗ. ವೇದ ಇತಿ ಎಂ ಬ್ರಾಹ್ಮಣ ವಿದುಹು. ದೇವರನ್ನು ವೇದ ಅಂತ ಕರೀತಾರೆ. ಅನೇನ ಆ ದೇವರಿಂದನೇ ಏನ ಹೂ ನಿರ್ದೋಷತ್ವ ಹೇತುನ ಅಕಾರ ವಾಚ್ಯ ಏನ ಅಂದರೆ ಅಕಾರ ವಾಚ್ಯೇನ ರಾಮ ಇದೆ ರಾಮೇಣ. ಸೊ ಏನ ಹೂ ಆ ಶಬ್ದಕ್ಕೆ ತೃತೀಯಾವಿಭಕ್ತಿ ಏಕವಚನದಲ್ಲಿ ಏನ ಅಂತ ರೂಪ ಆಗುತ್ತೆ. ಗೊತ್ತಾಯ್ತಾ? ಏನ ನಿರ್ದೋಷತ್ವ ಹೇತುನ ಅಕಾರ ವಾಚ್ಯೇನ ಇವ ವೇದಿತವ್ಯಂ ಜ್ಞಾತವ್ಯಂ ಯತ್ ತದ್ವೇದ ಜೀವೋ ಅಥೋ ವೇದ ಇತ್ಯರ್ಥ. ದೇವರ ಅನುಗ್ರಹದಿಂದನೇ ಇವ ನಿರ್ದೋಷನಾಗಿರ್ತಕ್ಕಂಥ ಪರಮಾತ್ಮನ ಅಕಾರ ವಾಚ್ಯನಾದ ಪರಮಾತ್ಮನಿಂದನೇ ಇವನನ್ನು ತಿಳಿಬೇಕು ಜೀವ. ಅದಕ್ಕೋಸ್ಕರ ಅದೇನಂತ ಕರೀತಾರೆ? ವಿದುರ್ ವೇದ ಭೂ ಅನೇನ ಏನಃ ಇತಿ ಯದ್ವೇದಿತವ್ಯಂ ಅಂತ ಹೇಳಿ ದೇವರ ಹೆಸರುಗಳು ಇಷ್ಟು ಕೂಡ. ಓಂ ಖಂ ಬ್ರಹ್ಮ ಖಂ ಪುರಾಣಂ ವಾಯುರಂ ಖಮಿತಿ ಹ ಸ್ಮಾಹ ಕೌರವ್ಯಾಯಣೀ ಪುತ್ರ ವೇದ ಅಯಂ ಬ್ರಾಹ್ಮಣಾಃ ವಿದುಃ. ವೇದ ಅನೇನ ವೇದ ಅನೇನ ಮತ್ತು ವೇದ ಆಮೇಲೆ ಉ ಆಮೇಲೆ ಏನ ಅನೇನ ಯದ್ವೇದಿತವ್ಯಂ ಇತಿ ಪ್ರಥಮಂ ಬ್ರಾಹ್ಮಣಂ. ತ್ರಯಃ ಪ್ರಜಾಪತ್ಯಃ ಪ್ರಜಾಪತೌ ಪಿತರಿ ಬ್ರಹ್ಮಚರ್ಯ ಮೂಷುಃ. ಕೌರವ್ಯಾಯಣಿ ಅಂದರೆ ಆಕೆ ಬಾಲ್ಯಕ ಪುತ್ರಿ ಅಂತ ಅರ್ಥ. ಬಾಲ್ಯ ರೋಹಿಣಿ ದೇವಿ ಯಾರೋ ಈತನ ಹೆಂಡತಿ. ಯಾರು ಹೆಂಡತಿ? ವಸುದೇವನ ಹೆಂಡತಿ. ಆಕೆ ಯಾರು? ಬಾಲ್ಯಕ ರಾಜನ ಮಗಳು, ಅದಕ್ಕೆ ರೋಹಿಣಿ. ಅದು ಕೌರವ್ಯಾಯಣಿ ಅಂತ ಹೇಳ್ತಾರೆ. ಆಕೆ ಗುರುವಂಶದವಳು ಅಂತ. ಆದ್ದರಿಂದಾಗಿನೇ ಕೌರವ್ಯಾಯಣಿ. ಪ್ರತೀಪ ರಾಜನ ಮಗಳು, ಮಗ ಬಾಲ್ಯಕ, ಬಾಲ್ಯಕನ ಮಗಳಾದ್ರಿಂದಾಗಿನೇ ಆ ವಂಶಕ್ಕೆ ಸೇರಿದವಳು ಕೌರವ್ಯಾಯಣಿ ಅಂತಾಯ್ತು. ಗುರುವಿಗೆ ಸಂಬಂಧಪಟ್ಟಿದ್ದು ಕೌರವ್ಯ. ಆ ಕೌರವ್ಯನಾದವನು ಬಾಲ್ಯಕ. ಬಾಲ್ಯಕನ ಮಗಳಾಗಿದ್ದಕ್ಕೆ ರೋಹಿಣಿ, ರೋಹಿಣಿ ಮಗಳಾಗಿದ್ದಕ್ಕೆ ಪುತ್ರ ಕೌರವ್ಯಾಯಣಿ ಪುತ್ರ ಅಂತ ಬಲಭದ್ರ ಅಂತ ಅರ್ಥ. ಯಾವ್ದು ಎಲ್ಲಿದೆ? ಎಲ್ಲಿದೆ ಸ್ಮಾಹ? ಹಾ, ಸ್ಮಾಹ ಅಂದ್ರೆ ಹೇಳಿದ್ರು. ಸ್ಮಾ ಅಂಬ ಪ್ರಸಿದ್ಧಿ. ಸ್ಮ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಹಿ ಅಂತ ಅರ್ಥ ಅದಕ್ಕೆ. ಸ್ಮ ಅಂದರೆ ಹಿ, ಆಮೇಲೆ ಆಹಾ ಅಂದರೆ ಹೇಳಿದರು ಅಲ್ಲ. ಹಿ ಅಂದರೆ ಪ್ರಸಿದ್ಧ ಪ್ರಸಂಗ ನೋಡ್ಕೋಬೇಕು. ಹಿ ಅಂದರೆ ಹೌದು, ಹಿ ಅಂದರೆ ಅಲ್ಲವೇ, ಹಿ ಅಂದರೆ ಅಲ್ಲ, ಹಿ ಅಂದರೆ ಯಾತಕ್ಕೆ, ಅನೇಕ ಅರ್ಥಗಳು ಈ ಶಬ್ದಕ್ಕೆ. ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳಬೇಕು, ಪ್ರಸಿದ್ಧಿನೂ ಆಗುತ್ತೆ. ಅದಕ್ಕೆ ಇತಿಹಾಸ ಅಂತಿರೋದು ಅದರಿಂದಾನೆ. ಹಾ ಹಿ ಎಲ್ಲ ಒಂದೇ ರೀತಿ ಅರ್ಥ. ತ್ರಯಾಹ ಪ್ರಜಾಪತ್ಯಾಹ ಪ್ರಜಾಪತೌ ಪಿತರಿ ಬ್ರಹ್ಮಚರ್ಯ ಮೂಷು ದೇವಾಹ ಮನುಷ್ಯಾಹ ಅಸುರಾಹ. ಮೂರು ಜನ ಬ್ರಹ್ಮದೇವರ ಮಕ್ಕಳೇ. ಯಾರ್ಯಾರು? ದೇವತೆಗಳು ಬ್ರಹ್ಮದೇವರ ಮಕ್ಕಳು, ಮನುಷ್ಯರು ಬ್ರಹ್ಮದೇವರ ಮಕ್ಕಳು, ಅಸುರರು ಬ್ರಹ್ಮದೇವರ ಮಕ್ಕಳು. ಬ್ರಹ್ಮದೇವರ ಮಕ್ಕಳು ಅಂದ್ರೇನು? ಬ್ರಹ್ಮದೇವರು ಸೃಷ್ಟಿಯಾದವರು ಅಂತ ಅರ್ಥ. ದೇವತೆಗಳು ಅಂದರೆ ಸಾತ್ವಿಕರು, ಮನುಷ್ಯರು ಅಂದರೆ ರಾಜಸರು, ಅಸುರರು ಅಂದರೆ ತಾಮಸರು. ಎಲ್ಲ ಬ್ರಹ್ಮದೇವರ ಸೃಷ್ಟಿನೇ. ಉಷಿತ್ವ ಬ್ರಹ್ಮಚರ್ಯಂ ಹೋದರು ಅವರು. ಬ್ರಹ್ಮಚರ್ಯವನ್ನು ಬ್ರಹ್ಮಚರ್ಯ ಮಾಡಿದರು ಅಂದರೆ ಏನರ್ಥ? ಅಧ್ಯಯನ ಮಾಡಿದರು ಅಂತ ಅರ್ಥ. ವೇದಾಧ್ಯಯನವನ್ನು ಮಾಡಿದ್ರು, ಬ್ರಹ್ಮಚರ್ಯವನ್ನು ಮಾಡಿದರು ಅಂತ ಅರ್ಥ. ದೇವಾಹ ಅದೇ ಪದ ಇಂಗ್ಲೀಷಲ್ಲಿ ಬ್ಯಾಚಲರ್ ಅಂತ ಪದ ಬಂದ್ಬಿಡ್ತು. ಬ್ಯಾಚಲರ್ ಆಫ್ ಆರ್ಟ್ಸ್, ಬ್ಯಾಚಲರ್ ಅಂತ ಪದ ಬರಲಿಕ್ಕೆ ಅದೇ ಕಾರಣ ಆಗಿದೆ. ಬ್ಯಾಚಲರ್ ಬ್ರಹ್ಮಚಾರಿ ಅಂತಾನೆ ಬ್ಯಾಚಲರ್. ಸೊ ಈ ಅದೇ ಪದ ಹಾಗೆ ತಂದ್ಕೊಂಡಿದ್ದ. ಆ ವಿದ್ಯೆಯ ಮಟ್ಟಿಗೆ ಅವನು ಬ್ರಹ್ಮಚಾರಿ, ಬ್ಯಾಚಲರ್ ಆಫ್ ಆರ್ಟ್ಸ್ ಬ್ಯಾಚಲರ್ ಆಫ್ ಕಾಮರ್ಸ್ ಇದ್ದಾಗೆ ಅದರ ಅಧ್ಯಯನ ಮಾಡಿದವನು ಅಂತ ಅರ್ಥ ಅದಕ್ಕೆ. ಸೊ ಬ್ರಹ್ಮಚಾರಿ ಅಂದರೆ ವೇದಾಧ್ಯಯನ ಮಾಡಿದವನು ಅಂತ ಅರ್ಥ. ಊಚುರು ಬ್ರವೀತುನು ಭವಾನಿತಿ ತೇಭ್ಯೋ, ಅವರೆಲ್ಲ ಬ್ರಹ್ಮದೇವರ ಹತ್ರ ಹೋದರು. ನಾವು ಉಪದೇಶ ಮಾಡಿ ಅಂತ ಕೇಳಿದರು ಬ್ರಹ್ಮದೇವರ ಹತ್ರ, ಅಧ್ಯಯನ ಮಾಡ್ತಾ ಮಾಡ್ತಾ ಕೇಳಿದರು. ಹಾ ಏತದ ಅಕ್ಷರ ಮುಮಾಚ ದ ಇತಿ, ತಕ್ಷಣ ಅವ್ರು ಹೇಳಿದರು. ಒಂದು ಅಕ್ಷರ ಹೇಳಿದ್ರು ಅಷ್ಟೇ, ದ ಅಂದ್ಬಿಟ್ಟು. ಮೂರು ಜನಕ್ಕೂ ಕೂಡ ಒಬ್ಬರು ಕಾಮನ್ ಉಪದೇಶ ದ ಅಂದ ತಕ್ಷಣ ಅವರು ತಮ್ಮ ತಮ್ಮಂತೆ ಅರ್ಥ ಮಾಡ್ಬೇಕು. ಜ್ಞಾಶಿಷ್ಟ ಇತಿ ತಿಳಿತಾ ಅಂದ್ರು ಅಂತ ಕೇಳಿಬಿಟ್ಟು. ದ ಅಂತೇಳಿ ತಿಳಿತಾ ಗೊತ್ತ ಫಾಲೋ ಮೀ ಅಂತ ಕೇಳ್ತಾರಲ್ಲ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳಿದರು. ಅವ್ರು ಏನಂದರು? ಇತಿ ವಿಜ್ಞಾ ವ್ಯಜಜ್ಞಾಶಿಷ್ಮ ಇತಿ, ಓ ಗೊತ್ತಾಯ್ತು ಅಂತ ಹೇಳಿದರು. ಹಾ ಹಾ ಊಚುಹು ದಾಮ್ಯತ ಇತಿ, ಏನು ಗೊತ್ತಾಯಿತು ಅಂತ ಕೇಳಿದರೆ ಒಬ್ಬೊಬ್ಬರು ಕಾರಣ ಕೊಟ್ಟರು. ನ ಆತ್ತ ಇತ್ಯೋ ಮಿತಿ ಹೋವಾಚ ವಿಜ್ಞಾಶಿಷ್ಟ ಇತಿ ಅಥ ಈ ನಮ್ಮ ದೇವತೆಗಳು ಹೇಳಿದರು. ದ ಅಂದರೆ ದಾಮ್ಯತ ಅಂತ ಅರ್ಥ ಅಂತ ಹೇಳಿದರು. ಅಥ ಹೈನಂ ಮನುಷ್ಯ ಊಚುಹು ಬ್ರವೀತನೋ ಭವಾನಿತಿ ತೇಭ್ಯೋಹ ಏತದೇವ ಅಕ್ಷರ ಮುಮಾಚ ದ ಇತಿ ವಿಜ್ಞಾಶಿಷ್ಟ ಇತಿ ವಿಜ್ಞಾಶಿಷ್ಮ ಇತಿ ಹೋಚುಹು ದತ್ತೇತಿ ನ ಅರ್ಥ ಓಮಿತಿ ಹೋವಾಚ ವಿಜ್ಞಾಶಿಷ್ಟ ಇತಿ. ಮೂರು ಜನಕ್ಕೂ ಕೇಳೋದು ಅರ್ಥ ಆಯ್ತು ಅನ್ನೋದು, ಕೇಳೋದು ಅರ್ಥ ಆಯ್ತು ಅಂಬೋದು. ದಾ ಶಬ್ದಕ್ಕೆ ತಮ್ಮ ತಮ್ಮದೇ ಅರ್ಥ ಮಾಡ್ಕೊಂಡು ಹೇಳಿದರು. ಅದನ್ನು ಹೇಳ್ತಾರೆ ಈಗ. ಸರ್ವಪ್ರಾಣ ಸಾಧಾರಣ ಅನುಷ್ಠೇಯಮಾಹ ತ್ರಯಾ ಇತಿ ರಾಜಾಪತ್ಯಾಹ ಪ್ರಜಾಪತೇರ್ ಬ್ರಹ್ಮಣಃ ಪುತ್ರಾಹ ತ್ರಯಃ ತ್ರಿವಿಧಾಹ ಬ್ರಹ್ಮ ಬ್ರಹ್ಮಾರ್ಥಂ ಚರಣಂ ಬ್ರಹ್ಮಚರ್ಯಂ. ಬ್ರಹ್ಮಾರ್ಥಂ ಚರಣಂ ಬ್ರಹ್ಮಚರ್ಯಂ. ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ದೇವರು. ದೇವ ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ಹೋದರು ಅಂತ ಅರ್ಥ. ವೇದಗಳ ಮೂಲಕ ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ಅದೇ ಬ್ರಹ್ಮಚರ್ಯ. ನಃ ಅಸ್ಮಭ್ಯಂ ಉಪದೇಷ್ಟವ್ಯಂ ಭವಾನ್ ಬ್ರವೀತು ಇತಿ ದೇವಾಹ ಬ್ರಹ್ಮಾಣಂ ಪ್ರತಿ ಊಚುರಿತಿ ಯೋಜನ ಏವಮಗ್ರೇವಿ ಏವಂ ಪೃಷ್ಟಾಹ ದೇವಾಹ ಜ್ಞಾತವಂತಸ್ಮ ಇತ್ಯೂಚುರಿತ್ಯಾಹ ವಿಜ್ಞಾಶಿಷ್ಮ ಇತಿ ತಿಳಿತು. ಏನು ತಿಳಿತು ಅಂದರೆ ಹೇಳಿದರು. ದಾಮ್ಯತ ಇತಿ ಸದ್ಗುಣೋಚ್ಚರಿತತ್ವ ಹೇತುನ ಅಹಂಕಾರವಂತೋ ಮಾ ಭವತ ಇತಿ. ನಮಗೆ ಅಹಂಕಾರ ಪಡಬೇಡಿ ಅಂತ ನೀವು ಹೇಳಿದಿರಿ ಅಂತ ತಿಳ್ಕೊಂಡ್ರು. ಅರ್ಥ ಆಯ್ತಾ? ಸಾಮಾನ್ಯವಾಗಿ ಏನು ತಮ್ಮ ಪಾಸಿಬಿಲಿಟಿ ಅದೇ ಅರ್ಥ ಆಯ್ತು ಅವರಿಗೆ. ದ ಅಂತ ಹೇಳಿದ ತಕ್ಷಣ ದಾಮ್ಯ ಜ್ಞಾನ ಬಂದ ತಕ್ಷಣ ಏನು ಬರುತ್ತೆ ಜೊತೆಗೆ? ಅಹಂಕಾರ ಬರುತ್ತೆ. ಅಹಂಕಾರಕ್ಕೊಳಗಾಗಬೇಡ್ರಿ ಅಂತ ಹೇಳಿದ್ರು. ಭಾಳ ಇಂಪಾರ್ಟೆಂಟ್ ಇದು. ವಿದ್ಯೆ ಜೊತೆಗೆ ಬರೋದು ಬೈ ಪ್ರಾಡಕ್ಟ್ ಇದ್ದಾಗೆ. ಅಥವಾ ಇನ್ನೊಂದು ಹೇಳೋದ್ರೆ ಸೈಡ್ ಎಫೆಕ್ಟ್. ಅದು ವಿದ್ಯೆ ಸೈಡ್ ಎಫೆಕ್ಟ್ ಯಾವುದು? ಔಷಧಿ ತೊತ್ತರೆ ತಲೆ ಸುತ್ತ ತಲೆ ತಿರುಗುತ್ತಲ್ಲ ಹಾಗೆ ಇದು ತಲೆ ತಿರುಗುತ್ತೆ. ಇದು ಕೂಡ ನನ್ನ ಸವಾರ ತಲೆ ತಿರುಗಿಬಿಡುತ್ತೆ. ಆದ್ದರಿಂದ ತತ್ವವಶ್ಯ ತಲೆ ತಿರುಗ್ತಲ್ಲ, ಅಹಂಕಾರ ಬಂತಲ್ಲ, ಅದು ಅಹಂಕಾರ ಪಡಬೇಡಿ ಅಂತೇಳಿ ಹುಷಾರ ತಿಳ್ಕೊಬೇಕು ಅದನ್ನು. ಅವರಿಗೆ ಆಕೆ ಅದೇ ಯೋಚನೆ ಇತ್ತು. ಅವರಿಗೆ ಉಪದೇಶ ಮಾಡಿ ಸರಿ ಹೋಯಿತು ಅಂದ್ಕೊಂಡು. ದಮವನ್ನು ಹೊಂದಿರಿ, ದಮನ ದಮನ ಮಾಡಿರಿ. ದಮನ ಅಂದರೆ ಮದ, ಮದವನ್ನು ಬಿಡಿರಿ. ಮದ ಅಂದರೆ ಅಹಂಕಾರ. ಆ ರೀತಿ ಅರ್ಥ ಮಾಡಿಕೊಂಡು ತದ್ಗುಣ ಉಚ್ಚರಿತತ್ವ ಹೇತುನ ಅಹಂಕಾರವಂತೋ ಮಾ ಭವತ ಇತಿ ನೋ ಅಸ್ಮಾನ್ ಪ್ರತ್ಯರ್ಥ ಕಥಿತವಾನಸೀತಿ ವಿಜ್ಞಾಶಿಷ್ಮ ಇತ್ಯೂಚುರಿತ್ಯರ್ಥ. ಆಯಿತು. ತತ್ರ ಬ್ರಹ್ಮ ಸಂವಾದಮಕರೋ ನಿತ್ಯಾಹ ಓಮಿತಿ. ಹಾಗೆ ಬ್ರಹ್ಮದೇವ ಕರೆಕ್ಟ್ ಅಂತ ಹೇಳಿದರು ಅವರು. ಯೂಯಂ ದಾ ಇತ್ಯುಕ್ತ ಅರ್ಥಸ್ಥ ವಿಜ್ಞಾಶಿಷ್ಟ ಭವಂತು ಜ್ಞಾತವಂತ ಇತಿ ಓಂ ಅಂಗೀಕೃತವಾನಸ್ಮೀತಿ. ಹೋ ಓ ಸರಿಯಾಗಿ ತಿಳ್ಕೊಂಡಿದ್ದೀರಿ ಅಂದರು. ನೀವು ಏನು ಹೇಳಿದೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿದರು. ಪ್ರಜಾಪತಿ ರೀತಿ ಅನುಕರ್ಷ ಏವಗ್ರೇಪಿ ಪ್ರಶ್ನೆ ಪ್ರತ್ಯುತ್ತರ ಯೋಜನಾ ಜ್ಞೇಯ. ಮನುಷ್ಯನ ಕೇಳಿದ್ರೆ ಆಮೇಲೆ ನೀವೇನು ತಿಳ್ಕೊಂಡ್ರಿ ಅಂತ ಕೇಳಿದರೆ ದತ್ತ ದಾನ ಮಾಡಿ ಅಂತ ಹೇಳಿದಿರಿ ಅಂತ ಅರ್ಥ. ಮನುಷ್ಯರಿಗೆ ಆದ್ದರಿಂದ ದಾನ ಯಾತಕ್ಕೆ ಶ್ರೇಷ್ಠ ಅಂದರೆ ಮನುಷ್ಯರಿಗೆಲ್ಲ ಸಾಧನೆ ಯಾವುದು ಬೇಕೋ ದಾನ ಭಾರಿ ದೊಡ್ಡದು. ಅದಕ್ಕಾಗಿ ಹೋವಾಚ ವಿಜ್ಞಾಶಿಷ್ಟ ಇತಿ ಅಥ ದೈವ ಅಥ ಹೈನಂ ಅಸುರಾಹ ಊಚುರ್ಭವಿತಿನೋ ಭವಾನಿತಿ ದೇಭ್ಯೋಹ ಏತದೇವ ಅಕ್ಷರಮುವಾಚದ ಇತಿ. ಅಸುರಿಗೂ ತಾ ಅಂತಾನೆ ಹೇಳಿದ್ರಲ್ಲ, ಅರ್ಥ ಆಯ್ತಾ ಅಂತ ಕೇಳಿದ್ರು. ಅರ್ಥ ಆಯ್ತು ಏನಂತ ಕೇಳಿದ್ರೆ, ದಯಧ್ವಮಿತಿ ಕರುಣೆ ತೋರಿ ಅಂತ ಹೇಳಿದ್ರು. ಕರುಣೆ ತೋರಿ ಅಂತ ಹೇಳಿದ್ರು, ಯಾಕೆ ಹಸುರು ಸ್ವಭಾವ ಏನು, ಹಿಂಸೆ, ಅದಕ್ಕೆ ಹಿಂಸೆ ಮಾಡಬಾರದು ಅಂತ ಹೇಳಿದ್ರು. ಅವ್ರಿಗೆ ಕೊಟ್ಟ ಅಡ್ವೈಸ್ ಇದನ್ನೇ ಪ್ರಹ್ಲಾದ ಅವ್ರಿಗೆ ಹೇಳೋದು. ದೈತ್ಯರೆಲ್ಲ ಕೂತಿದ್ದಾರಲ್ಲ, ಅದನ್ನೇ ಹೇಳ್ತಾನೆ. ಏನಂತ ಹೇಳ್ತಾನೆ ಪ್ರಹ್ಲಾದ, ದಯಾಂ ಕುರುತ ದಯೆಯನ್ನು ತೋರಿಸಿ ಅಂತ ಪ್ರಹ್ಲಾದ ಹೇಳ್ತಾನೆ. ಬ್ರಹ್ಮದೇವ್ರು ಹೇಳಿದ ಮಾತೇ ಕಂಟಿನ್ಯೂ ಆಗುತ್ತೆ. ಹಸುರಿಗೆ ಹೇಳ್ತಿರೋದ್ರಿಂದ ಹಸುರಿಗೆ ಏನು ಕಂಟ್ರೋಲ್ ತೋರಿಸ್ಬೇಕು, ಯಾವಾಗಲೂ ದಯೆ ತೋರಿಸ್ಬಿಟ್ರೆ ಹಸುರರು ತಮ್ಮ ಹಸುರು ಸ್ವಭಾವ ಗೆದ್ದು ಬಿಡ್ತಾರೆ. ದಮ ತೋರಿಸ್ಬಿಟ್ರೆ ದೇವತೆಗಳು ಸಾರ್ಥಕ ಮಾಡ್ಕೊತಾರೆ. ದಾನ ಮಾಡಿದರೆ ದೇವ ಮನುಷ್ಯರ ಸಾಧನೆ ಆಗಿಬಿಡುತ್ತೆ. ಒಪ್ಕೊಂಡ್ರು, ಏನು ಒಪ್ಕೊಂಡ್ರು, ಕ್ರೂರಿಗಳಂತೂ ಕೆಲವು ಗುಂಡಗಳು ಹೇಳ್ತಾರಲ್ಲ, ಏನು ತಿಳ್ಕೊಬಿಟ್ರಿ, ಕಟ್ ಕಟ್ ಮಾಡಿಬಿಡ್ತೀನಿ ಅಂತಾರೆ. ಆ ಟೈಪು ಅವರಿಗೆ ಗೊತ್ತು ಕ್ರೂರಿಗಳು ಅಂತೇಳಿ. ದುಷ್ಟರಿಗೇನು ಗೊತ್ತಿರ್ತದೆ, ನಾವು ಕ್ರೂರಿಗಳಂತ ಗೊತ್ತಿರ್ತದೆ. ಅದಕ್ಕೆ ದಯ ತೋರಿ ಅಂತ ನಮ್ಗೆ ಹೇಳಿದ್ರು ಅಂತ ತಿಳ್ಕೊಂಡ್ರು. ಇವ್ರು ಯಾವಾಗ ಕರೆ ತಿಳ್ಕೊಂಡಿದ್ದೀರಿ ಅಂತ ಹೇಳಿದರು. ಅವರ ಒಂದೇ ಮಾತನ್ನು ಅವ್ರ ಯೋಗ್ಯತೆ ತಕ್ಕಂತೆ ಅರ್ಥ ಬರಾಗೆ ಅವ್ರು ಹೇಳಿದರು ಬ್ರಹ್ಮದೇವರು. ಹಾಂ, ಏನೋ ಅದು ಅದು ವಿಜ್ಞಾಸಿಷ್ಟ ಅದು ಇದ್ದದ್ದು ತಿಳ್ಕೊಂಡು ಯಾರು ಹೇಳ್ತೇನೆ ಅಲ್ಲ, ಎಲ್ಲ ಅಲ್ಲಲ್ಲ ಆಶ್ಚರ್ಯ ಅಲ್ಲ, ಮೂರು ಜನ ಕೂಡ ತಿಳ್ಕೊಂಡ್ರ ಅಂತ ಕೇಳಿದರು. ಗೊತ್ತಾಯ್ತಾ ಅಂತಾರಲ್ಲ ಹಾಗೆ, ಓ ಗೊತ್ತಾಯ್ತು ಅಂತ ಅವರು. ಗೊತ್ತಾಯ್ತಾ ಅಂತ ಕೇಳಬೇಕಾದ್ರೆ ಒಂದು ಕಡೆಗೆ ಅರ್ಜುನ ಕೇಳಿದ್ರು, ಕಚ್ಚಿದೇತ ಶ್ರುತಂ ಪಾರ್ಥ ತ್ವಯೇಕಾಗ್ರಹಣ ಚೇತಸ ಕಚ್ಚಿತ ಜ್ಞಾನ ಸಮೂಹ ಪ್ರಣಷ್ಟಸ್ತೆ ಧನಂಜಯ, ಅಷ್ಟೆಲ್ಲ ಅರ್ಥ ಹೂ ಅಂತ ಬಂದ ಬಂದ್ಬಿಡುತ್ತೆ. ಅದಕ್ಕೆ ಪ್ಲುತ ಅಂತ ಆ ರೀತಿ ಕರೆದಾಗ ಒತ್ತೆಡೋ ಬಾರೋ ಅಂತ ಕರಿತೀವಲ್ಲ ಹಾಗೆ. ಹಾಂ, ಮೂರು ಹಾಕಿದ ಅರ್ಥ. ಹಾಂ ಮನುಷ್ಯನಿಗೆ ಹಾಕಿಲ್ಲ ಅಂತಾನ, ಇವ್ರು ಬಿಟ್ಟಿರ್ತಾರಷ್ಟೇ, ಏನಿದಿಲ್ಲ ಇದು ಹಾಕ್ಲೇಬೇಡ. ಅದೇನು ಹಾಕಿದ್ರಷ್ಟೇ ಬಿಟ್ರೆ, ಇಲ್ಲಿ ಹಾಕಿದಾರಲ್ಲ, ಎಲ್ಲಿದೆ ಇದು ವಿಜ್ಞಾಸ, ಇದು ಹಾಕಿದಾರಲ್ಲ, ಇದಕ್ಕೂ ಹಾಕಿದಾರೆ, ಅದಕ್ಕೆ ಹಾಕಿದಾರೆ, ಅದಕ್ಕೆ ಮೂರಕ್ಕೂ ಹಾಕಿದ ಹಾಕಿ ಅಲ್ಲಿ ಬಿಟ್ಟೋಗಿದೆ ಅಷ್ಟೇ, ಮೂರಕ್ಕೂ ಹಾಕಿದ. ಯಾರಿಗೆ ಯಥಾರ್ಥ ಜ್ಞಾನ? ಅಲ್ಲ ಅಲ್ಲ, ಯಥಾರ್ಥ ಜ್ಞಾನ ಪ್ರಾಪ್ತ ಆಯ್ತು ಅಂದ್ರೇನು, ಅವ್ರ ಪ್ರಕಾರ ತಿಳ್ಕೊಂಡ್ರೆ ಅಷ್ಟೇನೆ. ಉದಾಹರಣೆ ಸರ್ವಮೂಲ ಓದಿ ಎಲ್ರಿಗೂ ಅರ್ಥ ಆಗುತ್ತೆ, ಅವರ ಯೋಗ್ಯತೆ ತಕ್ಕಂತೆ ಅರ್ಥ ಆಗುತ್ತೆ. ಪುರಾಣಗಳು ಎಲ್ರಿಗೂ ಅರ್ಥ ಆಗುತ್ತೆ ಯೋಗ್ಯತೆ ತಕ್ಕಂತೆ. ಅದೇ ರೀತಿ ಯೋಗ್ಯತೆ ಅವರೇನು ಸರಿ ಅಂದರು, ನಿಮ್ಮ ಯೋಗ್ಯತೆ ತಕ್ಕಂತೆ ಸರಿ ಅಂತ ಹೇಳಿದರು. ಅರ್ಥ ಆಯ್ತಾ? ನಿಮ್ಮ ಯೋಗ್ಯತೆ ತಕ್ಕಂತೆ ಸರಿ ಅಷ್ಟೇ ಹೊರತು ತಾವು ಹೇಳಿದ ಅರ್ಥ ಅದು ಅಂತ ಅರ್ಥ ಅಲ್ಲ. ಯೋಗ್ಯತೆ ಅದರಿಂದ ಏನಾಯ್ತು ಅಂತ ಕೇಳಿ ಮುಂದೆ ಹೇಳ್ತಾರೆ, ಅದನ್ನು ಮುಗ್ದಿಲ್ಲ ಇನ್ನು. ದತ್ತೇತಿ ನಿಷ್ಕಾಮನಯ ಮುಕ್ತಿ ಹೇತು ಜ್ಞಾನ ಸಾಧನ ದೇವಾ ಸಾಧನ ದೇವಾದ್ಯುದ್ದೇಶೇನ ಹವಿರಾಜಿದಾನಂ ಕುರುತೇತಿ ನ ಅರ್ಥ ಇತ್ಯೂಚುರಿತ್ಯರ್ಥ ದಯಧ್ವಂ ಪ್ರಾಣಿಷು ಕುರುತ ಇತ್ಯರ್ಥ ದತೇತ ದೇವ ಬ್ರಹ್ಮಣ ಉಪದಿಷ್ಟಮೇವಾ ಏಷಾ ದೇವಿ ವಾಕ್ ಸ್ತನ ಇತ್ನುಹು. ಮುಂದೆ ಇದೇನಾಯಿತು, ತದೇತ ದೇವ ಏಷಾ ದೈವಿ ವಾಗನುಬದತಿ ಸ್ತನ ಇತ್ನಃ ಸ್ತನ ಇತ್ನರ್ಧ ದಾ ಇತಿ ದಾಮ್ಯತ ದತ್ತ ದಯಧ್ವಮಿತಿ ತದೇತತ್ರಯಂ ಶಿಕ್ಷೇತ್ ದಮಂ ದಾನಂ ದಯಾಮಿತಿ ಏಷಾ ದೈವಿ ವಾಕ್ ಸ್ತನ ಇತ್ನರು ದಾಮ್ಯತ ಎತ್ತ. ಇದು ಒಳ್ಳೆ ಘಂಟಾಘೋಷವಾಗಿ ಹೇಳ್ತಾ ಇದೆ ದೈವಿ ವಾಕ್. ಏನಂತ, ಮೂರು ಮಾಡಿ ಫಾಲೋ ಮಾಡ್ಬೇಕು ನಾವೀಗ, ದಾಮ್ಯತನೂ ಸರಿ, ದತ್ತನೂ ಸರಿ, ದಯಧ್ವನೂ ಸರಿ, ಸಾಧನೆ ಮೂರು ಮಾಡಬೇಕು. ಭಾವೇನ ದದತ ದದ ದದ ಇತಿ ತ್ರಿಣನುವದ ದದದ ಅಂತ ಹೇಳಿಬಿಟ್ಟು, ತಸ್ಮಾತ್ ಬ್ರಹ್ಮಣ ಏವಂ ಉಪದಿಷ್ಟತ್ವಾತ್ ದಮಂ ದಾನಂ ದಯಾಮಿತ್ಯೇತತ್ರಯಂ ಸರ್ವೋಪಿ ಅನುತಿಷ್ಠ ಶಿಕ್ಷೇತ್ ಅನುತಿಷ್ಠೇದ್ ಇತ್ಯರ್ಥ. ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಯಿತು, ನಮಗೆ ಮೂರು ಅರ್ಥ ಆಗಬೇಕು, ಮೂರನ್ನು ಫಾಲೋ ಮಾಡಿದರೆ ಒಳ್ಳೆ ಸಾಧನೆ ಆಗುತ್ತೆ ಅಂತ ಅರ್ಥ. ಮುಂದೆ ಇನ್ನೂ ಮುಗಿದಿಲ್ಲ. ಏಷ ಪ್ರಜಾಪತಿ ಯದ್ಹೃದಯಂ ಏತದ್ ಬ್ರಹ್ಮ ಏತತ್ ಸತ್ಯಂ ತದೇತತ್ ತ್ರ್ಯಕ್ಷರಂ ಹೃದಯಮಿತಿ ಹೃ ಇತ್ಯೇಕಮಕ್ಷರಂ ಅಭಿಹರಂತಿ ಅಸ್ಮೈ ಸ್ವಾನ್ನೇಚಯ ಏವಂ ವೇದ ದ ಇತ್ಯೇಕಮಕ್ಷರಂ ದದತಿ ಅಸ್ಮೈ ಸ್ವಾಶ್ಚ ಅನ್ನೇಚ ಏವಂ ವೇದ ಯಮಿತ್ಯೇಕಮಕ್ಷರಂ ಏತಿ ಸ್ವರ್ಗಂ ಲೋಕಂ ಯಏವಂ ವೇದ ಅಂತ ಹೇಳ್ತಾನೆ. ಚತುರ್ಮುಖ ಭಗವದ್ ವಿಷಯಾಂ ವಿದ್ಯಾಮಹ, ಚತುರ್ಮುಖ ವಿಷಯ ಭಗವದ್ ವಿಷಯ, ಬ್ರಹ್ಮದೇವರ ವಿದ್ಯೆನೂ ಹೌದು, ಭಗವದ್ ಹರಿವಾಯುಗಳ ವಿದ್ಯೆ ಅಂತ ಹೆಸರಾಗಿ. ಏನದು, ಏಷ ಪ್ರಜಾಪತಿ ರೀತಿ ಯತ್ ಹೃದಯ ಮಿತಿ ನಾಮ ತದ್ವಾಚ್ಯ ಏಷ ಪ್ರಕೃತ, ದೇವರಿಗೆ ಹೃದಯ ಅಂತ ಹೆಸರಿದೆ. ಪ್ರಜಾಪತಿ ಪ್ರಜಾಪತಿ ಪದೋಕ್ತೋ ಬ್ರಹ್ಮ ಹರಿಶ್ಚ ಇತ್ಯರ್ಥ. ಪ್ರಜಾಪತಿ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ, ಹರಿ ಅಂತ ಪ್ರಜಾಪತಿ. ವಿಷ್ಣು ಸಹಸ್ರನಾಮದಲ್ಲಿದೆ ಪ್ರಜಾಪತಿ ಅಂತೇಳಿ, ಅದು ವಿಷ್ಣು. ಪ್ರಜಾಪತಿ ಬ್ರಹ್ಮದೇವರಿಗೆ ಪ್ರಸಿದ್ಧ, ಹೀಗಾಗಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ವಿದ್ಯೆ. ಯಜ್ಞ ಭಾಗ ಹರಣ ಹರಣಾತ್ ಜ್ಞಾನದಾನಾತ್ ಅವ್ಯವಧಾನೇನ ಹರಿಪ್ರಾಪ್ತೇ ನಿಮಿತ್ತೇನ ಹೃದಯ ನಾಮ ಬ್ರಹ್ಮಣ ಯಜ್ಞಭಾಗ ಹರಣಾತ್ ಜ್ಞಾನದಾನಾತ್ ಅವ್ಯವಧಾನೇನ ಹರಿಪ್ರಾಪ್ತೇ ನಿಮಿತ್ತೇನ ಹೃದಯ ನಾಮ ಬ್ರಹ್ಮಣ. ಪರಮಾತ್ಮನಿಗೆ ಹೃದಯ ಹೃದಯ ಅಂತ ಯಾತಕ್ಕೆ ಹೆಸರಿದೆ ಅಂದರೆ ಯಜ್ಞಭಾಗವನ್ನು ಪರಮಾತ್ಮ ಸುಪೂರ್ವಕ ಸ್ವೀಕಾರ ಮಾಡ್ತಾನಾದ್ರಿಂದ ಹೃದಯ ಅಂತ ಹೆಸರು. ಹರೇಸ್ತು ಸ್ವಭಾಗ ಹರಣಾತ್ ದಾನಾನೃಣಾಂ ಫಲಯಾಪನಾದಿತಿ ಜ್ಞೇಯಂ. ಬ್ರಹ್ಮದೇವರು ಯಜ್ಞಭಾಗವನ್ನು ತಗೊಂಡು ದೇವರಿಗೆ ಅರ್ಪಿಸ್ತಾರೆ. ಪರಮಾತ್ಮ ಯಜ್ಞಭಾಗ ತಾನೇ ಫಲವನ್ನು ಸ್ವೀಕಾರ ಮಾಡಿ ಫಲವನ್ನು ಕೊಡ್ತಾನೆ. ಆದ್ದರಿಂದ ಇಬ್ಬರಿಗೂ ಕೂಡ ಹೃದಯ ಹೃದಯ ಅಂತ ಹೆಸರಿದೆ. ಏತತ್ ಹೃದಯ ನಾಮಕಂ ಪ್ರಜಾಪತಿ ಶಬ್ದಿತಂ ದ್ವಯಂ ಬ್ರಹ್ಮ. ಏತತ್ ಹೃದಯ ನಾಮಕಂ ದ್ವಯಂ ಸತ್ಯಂ. ಇವೆರಡೂ ಬ್ರಹ್ಮ, ಇವೆರಡೂ ಸತ್ಯಂ. ಏನಾಗೆಂದರೆ ಸದ್ಗುಣ ರೂಪತ್ವ ಸತ್ಯ ನಾಮಕಂಚ. ಇಬ್ಬರಿಗೂ ಸತ್ಯ ಅಂತ ಹೆಸರಿದೆ. ಬ್ರಹ್ಮದೇವರಿಗೂ ಹೃದಯ ಅಂತ ಹೆಸರು, ವಿಷ್ಣುವಿಗೂ ಹೃದಯ ಅಂತ ಹೆಸರು. ಆಮೇಲೆ ಇವರು ಬ್ರಹ್ಮದೇವರಿಗೂ ಏನಂತ ಹೆಸರು? ಸತ್ಯ ಅಂತ ಹೆಸರು. ವಿಷ್ಣುವಿಗೂ ಸತ್ಯ ಅಂತ ಹೆಸರು. ಬ್ರಹ್ಮದೇವರಿಗೂ ಬ್ರಹ್ಮ ಅಂತ ಹೆಸರು, ವಿಷ್ಣುವಿಗೂ ಬ್ರಹ್ಮ ಅಂತ ಹೆಸರು. ಚ ಹೃದಯ ಶಬ್ದ ವರ್ಣಾರ್ಥತೆಯ ಚ ಉಪಾಸನ ಅವಶ್ಯಕಮಿತಿ ಭಾವೇನಾಹ ತದೇತೆ ತಕ್ಷರಮಿತಿ. ಹೃದಯ ಅಂತ ಅರ್ಥ ಅರ್ಥ ತಿಳ್ಕೋಬಾರ್ದು, ಇನ್ನೂ ತಿಳ್ಕೋಬೇಕು. ಏನು ಹೃದಯ ಅಕ್ಷರ ಸಹ ಅರ್ಥ ಮಾಡ್ಕೋಬೇಕು ಅಂತೇಳಿ. ಮೊದಲು ಪದಶಃ, ಆಮೇಲೆ ಅಕ್ಷರಶಃ ಅರ್ಥ ಮಾಡ್ಕೋಬೇಕು. ಹೃದಯ ಏನ ಹೇಳ್ತಾರೆ ಏನು ಅಂತೇಳಿ? ಸತ್ಯ ಅಂದ್ರೆ ಏನು? ಸತ್ಯ ಲೋಕಾಧಿಪತ್ಯಗಳೇ ಸತ್ಯ. ಹೌದು, ಇಬ್ಬರಿಗೂ ಸದ್ಗುಣ. ಏ ಗುಣ, ಏ ಗುಣನಾಮ ಇವರಿಗಿದೆ. ಪರ ನಾರಾಯಣ ಗುಣ ಸೇರುವುದು ಆತಗಿದೆ. ಆದ್ದರಿಂದ ಗುಣಪೂರ್ಣೋತ್ತಮ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ದೇವರಿಗೆ, ರಿಲೇಟಿವ್ ಸೆನ್ಸಲ್ಲಿ ವಾಯುದೇವರಿಗೆ. ಆದ್ದರಿಂದ ಏನು ದೋಷ ಇಲ್ಲ. ಅದೇ ಥರ ಅರ್ಥ ಮಾಡಿ, ಎಲ್ಲೆಲ್ಲಿ ಇಬ್ಬರಿಗೂ ಸಮ ಅಂತ ಹೇಳ್ತೇವೋ ಅಲ್ಲಿ ಅರ್ಥ ಅರ್ಥಮ ಇಟ್ಕೊಂಡು ಅರ್ಥ ಹೇಳಬೇಕು. ತತ್ ಪ್ರಜಾಪತಿ ನಾಮ ಭೂತಂ ಹೃದಯ ಹೃದಯಮಿತ್ತೆ ತನ್ನಾಮ ತ್ರಕ್ಷರಮಿತಿ. ಮೂರಕ್ಷರ ಹೃದಯ ತಾನೀ ಕ್ರಮೇಣ ನಿರ್ದಿಶ್ಯ ತದ್ವೇ ದಿನ ಪರಮಾಹ ಹೃದಯಕ್ಷರಮಿತಿ. ಹೃ ಅಂತ ಒಂದಕ್ಷರ, ದ ಅಂತ ಒಂದಕ್ಷರ, ಆಮೇಲೆ ಯಾ ಅಂತ ಇನ್ನೊಂದಕ್ಷರ. ಯಜ್ಞಭಾಗ ಹರಣಾತ್ ಹೃ ಇತ್ಯುಚ್ಯತೆ ಬ್ರಹ್ಮ. ಯಜ್ಞಭಾಗವನ್ನು ಸ್ವೀಕಾರ ಮಾಡೋದ್ರಿಂದ ಬ್ರಹ್ಮದೇವರಿಗೆ ಹೃ ಅಂತ ಕರೀತಾರೆ. ಸ್ವಭಾಗ ಹರಣಾತ್ ಹರಿಹಿ ಹೃ ಇತ್ಯುಚ್ಯತೆ. ತನ್ನ ಭಾಗವನ್ನು ಸ್ವೀಕಾರ ಮಾಡೋದ್ರಿಂದ ದೇವರಿಗೆ ಹೃ ಅಂತ ಹೆಸರು. ಇದೆಲ್ಲ ಹರಿವಾಯುಗಳ ಮಹಿಮೆ. ಬ್ರಹ್ಮ ವಾಯುದೇವರ ಮಹಿಮೆ ಯಾತಕ್ಕೆ ಹೇಳ್ತೇನೆ ಅಂದರೆ ಉಪನಿಷತ್ ಪೂರ್ತಿ ಹೇಳ್ತಾ ಇದ್ದೇವೆ. ಹರಿಮಹಿಮೆ ಎಲ್ಲೆಲ್ಲಿ ಹೇಳ್ತೋ ಜೊತೆ ವಾಯುದೇವರ ಮಹಿಮೆನೇ ಹೇಳ್ತಾ ಇರೋದ್ರಿಂದ ಮಹಾಭಾರತನ ಏನು ಮಾಡಿತು? ರಾಮಾಯಣ, ರಾಮದೇವರ ಮಹಿಮೆ ಹನುಮಂತನ ಮಹಿಮೆ, ಮಹಾಭಾರತ ಭೀಮನ ಮಹಿಮೆ ಕೃಷ್ಣನ ಮಹಿಮೆ. ಈಗ ಎಲ್ಲ ಬಂದೇ ಬಂದರೆ ಹಾಗೇನೆ, ಯಾವ ಪುರಾಣ ತಗೊಂಡ್ರು ಕೂಡ ಅದೇ ಮಾತು ಬರೋದು. ಸೊ ವೇದಗಳು, ಉಪನಿಷತ್ತುಗಳು, ಪುರುಷಾತಗಳು, ಪುರಾಣಗಳು ಎಲ್ಲವೂ ಹರಿಯಾಳ ಮಹಿಮೆನೇ ಹೇಳ್ತಾ ಇರೋದು. ಎಲ್ಲಿಂದ ಇದ್ದಕ್ಕಿದ್ದ ತಂದಿರಿ ಅಂತ ಕೇಳಾಗಿಲ್ಲ, ಇರೋದೇ ಹಾಗೆ. ಯಜ್ಞಭಾಗ ಹರಣಾತ್ ಹೃ ಇತ್ಯುಚ್ಯತೆ ಬ್ರಹ್ಮ. ಹರತೇ ಹೇ ಕ್ವಿಚ್ ಯೋ ಹರತೇ ಹೇ ಹೃ ಅಂತ ಅರ್ಥ. ಹರತೇ ಹೇ ಹರತಿ ಹೃಧಾತುವಿನಿಂದ ಬಂದಿದೆ. ಹರಣ ಮಾಡೋದು ಅಂದರೆ ಸ್ವೀಕಾರ ಮಾಡೋದು ಅಂತ ಅರ್ಥ. ಅಸ್ಮೈ ಜ್ಞಾನಿನೇ ಯೋ ಅಧಿಕಾರಿ ಏವಂ ಮುಕ್ತ ನಿಮಿತ್ತೇನ ಹೃಶಬ್ದಾರ್ಥತ್ವೇನ ಬ್ರಹ್ಮಾಣಂ ಹರಿಂಚ ವೇದ. ಯಾರು ಈ ನಿಮಿತ್ತದಿಂದ ಹೃಶಬ್ದಾರ್ಥದಿಂದ ಬ್ರಹ್ಮನನ್ನು ಹರಿಯನ್ನು ತಿಳ್ಕೊತಾರೋ, ಅಸ್ಮೈ ಜ್ಞಾನಿನೇ ಸ್ವಾಸ್ಥ್ಯ ಸ್ವಕೀಯಾಶ್ಚ ಅನ್ನೇ ಚಾಹರಂತಿ. ಅವನಿಗೆ ಇಷ್ಟಪಟ್ಟು ಸಿಗುತ್ತೆ ಅಂತ ಹೇಳ್ತಾರೆ. ಹೃ ಅನ್ನೋ ಹೆಸರು ಅವರಿಬ್ಬರಿ ಅಂತ ಯಾರು ತಿಳ್ಕೊಂಡಿರ್ತಾರೋ, ತಿಳ್ಕೊಂಡು ಎಲ್ಲ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಯಾರಿಗೆ? ನೀನು ಹೇಳಿಲ್ಲ ಅದ್ರ ನಿನ್ನ ನೋಡಿ, ಇಷ್ಟು ತಿಳ್ಕೊಳ್ಳೋಕೆ ಯಾರು ತಿಳ್ಕೋಬೋದು? ಉಪಾಸನೆ ಬೇರೆ, ತಿಳ್ಕೊಳ್ಳೋದು ಬೇರೆ. ತಿಳ್ಕೊಳ್ಳೋರು ಎಲ್ಲರೂ ತಿಳ್ಕೋಬೇಕು, ಉಪಾಸನೆ ಮಾತ್ರ ಅವ್ರು ಮಾಡಬೇಕು. ಅರ್ಥ ಆಯ್ತಾ? ಉಪಾಸನೆ ಮಾಡಿ ಡ್ರಾಫ್ಟ್ ಯಾರು ಬೇಕಾದ್ರೆ ಹಾಕ್ಬೋದು, ಸೈನ್ ಮಾತ್ರ ಯಾರು ಮಾಡಬೇಕು? ಸಂಬಂಧಪಟ್ಟ ಹುಡುಗರು ಸೈನ್ ಮಾಡಾಗಿಲ್ಲ. ಡ್ರಾಫ್ಟ್ ಯಾರು ಬೇಕಾದ್ರೆ ಏನು ಅಭ್ಯಂತರ ಇಲ್ಲ. ಆ ರೀತಿ ತಿಳ್ಕೊಳ್ಳೋದು ಎಲ್ಲರೂ ತಿಳ್ಕೋಬಹುದು. ಉಪಾಸನೆ ಮಾತ್ರ ಯಾರು ಮಾಡಬೇಕು? ಅವರೇ ಮಾಡೋದು. ನಾನು ಅಂತ ಬರೆದಿರ್ತಾರೆ ಬರಿಬೇಕಾದ್ರೆ ಅವರು, ಸೈನ್ ಅವ್ನು ಮಾಡಬೇಕು. ನಾನು ಅಂತ ಬರೆಯೋ ಸೈನ್ ಮಾಡಬಾರ್ದು. ಬರೆಯೋದು ನಾನು ಅಂತ ಬರೆದ್ರು ಕೂಡ ಬರೆಯೋನು, ಸಿಗ್ನೇಚರ್ ಯಾರು ಹಾಕ್ಬೇಕು ಅದನ್ನ? ಯಾರಿಗೋಸ್ಕರ ಬರೆದಿರ್ತಾರಲ್ಲ ಅವ್ರು ಹಾಕಬೇಕು. ಆ ದೃಷ್ಟಿಯಿಂದ ಜ್ಞಾನಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಇದು ಮೆಡಿಕಲ್ ಬೋ ತಿಳ್ಕೊಂಡು ಯಾರ್ಯಾರಿಗೂ ಬ್ಯಾನ್ ಇಲ್ಲ. ಪ್ರಾಕ್ಟೀಸ್ ಮಾಡೋಕ್ಕಾರ ಮಾತ್ರ ಏನು ಬೇಕು ಅವರಿಗೆ? ನಾಲೆಜ್ ಬೇಕು, ಔಷಧಿ ಲೈಸೆನ್ಸ್ ಬೇಕು, ಎಲ್ಲ ಬೇಕು. ಭೂ ಧಾತುವಿಗೆ ಆಹರತಿ, ಹರತಿ, ಉಪಹರತಿ ಏನೇನೋ ಹೆಸರಿಸ್ಬೋದು. ಉಪಸರ್ಗ ಸೇರಿಸಿದಾಗಲ್ಲ ಬೇರೆ ಆಗ್ತಾ ಹೋಗುತ್ತೆ. ಉಪಸರ್ಗೇಣ ಧಾತ್ವಾರ್ಥ ಬಲಾದ ಅನ್ಯತ್ರ ನೀಯತೆ. ಹೇಳಿದ್ದೇನು, ಉಪಸರಿಸಿ ಹೇಳಿದ ತಕ್ಷಣ ಧಾತ್ವಾರ್ಥ ಬೇಕಾದಷ್ಟು ರೂಪ ತಗೊಂಡ್ಬಿಡ. ಇಲ್ಲಿ ಯಾವ್ದು ಬೇಕೋ ಅಷ್ಟು ತಗೊಂಡ್ರೆ ಸಾಕು, ಇಲ್ಲಿ ಯಾವುದು ಸೇರಿಸಿಲ್ಲ ಹಾಗೆ ಇಟ್ಕೊಂಡಿದ್ದಾರೆ. ಅಸ್ಮೈ ಜ್ಞಾನಿನೇ ಸ್ವಾಸ್ಥ್ಯ ಸ್ವಕ್ರಿಯಾಶ್ಚಾನ್ಯೇ ಚಾಹರಂತಿ ಇಷ್ಟಮಿತಿ ಯೋಜ್ಯಂ ಯೋ ಅಧಿಕಾರಿ ಏವಂ ಜ್ಞಾನದಾನಾತ್ ದಾ ಇತ್ಯೇಕಮಕ್ಷರಂ ಏತದ ಅಕ್ಷರಾರ್ಥತ್ವೇನ ವೇದ. ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ದೇವರು ಹೃ, ಮತ್ತು ಎಲ್ಲವನ್ನು ಫಲವಾಗಿ ಕೊಡ್ತಾನ ಆದ್ದರಿಂದ ದ ಗೊತ್ತಾಯ್ತು. ಎಲ್ಲವನ್ನೂ ಕೊಡ್ತಕ್ಕಂಥವನು ಅವನೇ. ಫಲಮತ ಉಪಪತ್ತೇಹೇ ಅದಕ್ಕೆ ದ ಅಂತೇವ್ರ ಹೆಸರು. ಅಸ್ಮೈ ಸ್ವಾಶ್ಚ ಅನ್ಯಜ ದದತಿ ಪ್ರಯಶ್ಚ. ಅದರಿಂದ ಇವನ ತಿಳ್ಕೊಂಡವನಿಗೆ ಯಾರು ಏನು ಬೇಕಾದ್ರೂ ಕೊಡ್ತಾನೆ. ಅಲ್ಲ, ತಿಳ್ಕೊಳ್ಳೋದು ಎರಡೀಗ ನಿಮ್ಗೆ ಹೇಳಿದ್ನಲ್ಲ, ಈಗ ಮೆಡಿಕಲ್ ತಿಳ್ಕೊಳ್ಳೋದಕ್ಕೆ ಏನು ಉಪಾಸನೆ ಮಾಡಬೇಕು ಅಂತ ಏನಿಲ್ಲ, ತಿಳ್ಕೊಂಡು ಮಾತ್ರಕ್ಕೆ ಏನು ಮಾಡಬೇಕಾಗಿಲ್ಲ. ಈಗ ಸಾವಳಿ ಪೂಜೆ ಮಾಡಿದ ತಕ್ಷಣ ನಾವು ಪೂಜೆ ಮಾಡ್ತೀವಿ, ಅಲ್ಲ ಪೂಜೆ ನೋಡೋದಕ್ಕೆ ಎಲ್ರಿಗೂ ಅಧಿಕಾರ, ಮುಟ್ಟೋ ಅಧಿಕಾರ ಇಲ್ಲ ಆ ಟೈಪ್. ಹಾಗಿದ್ರೆ ನೀವು ಪೂಜೆ ಯಾಕೆ ನೋಡ್ಬೇಕಾಗಿದ್ರೆ ಮುಟ್ಟೋದಿಲ್ಲ ಅಂದಮೇಲೆ? ಮುಟ್ಟಿದ್ದು ನೋಡಿದ್ ಪುಣ್ಯ ಬಂತ ಇಲ್ಲ? ಮುಟ್ಟಿ ಅವ್ರು ಮಾಡ್ತಾರೆ ನೋಡಂತೀರಿ, ಅಲ್ಲಿ ಫಲ ಇದೆಯಾ ಇಲ್ವಾ? ಆ ರೀತಿ ಜ್ಞಾನಕ್ಕೆ ಫಲ ಇದೆ, ಗೊತ್ತಾಯ್ತಾ? ನೀವು ಬೆಳ್ಳಿ ಅಂಗಡಿ ವ್ಯಾಪಾರ ಏನು ಮಾಡಕ್ಕೆ ಹೋಗೋದೇ ಇಲ್ಲ, ಯಾರು ಬೆಳ್ಳಿ ವ್ಯಾಪಾರ ಬೇರೆ ಊರಿಂದ ಬಂದರು ಅಂಗಡಿ ಇದೆ ಹೋಗು ಅಂತ ಕಳಿಸ್ತೇವೆ, ಉಪಯೋಗ ಆಯ್ತಾ ಇಲ್ಲ? ಉಪಯೋಗ ಅಂಬೋದು ಎಷ್ಟಿರುತ್ತೆ, ತಕ್ಕಂತೆ ಇರುತ್ತೆ, ಅರ್ಥ ಆಯ್ತಾ? ಉಪಯೋಗ ಹೇಳಿದ್ರು ಆಯ್ತು, ತನಗೆ ಉಪಯೋಗ ಒಳ್ಳೆ ಪೊಲೀಸ್ ನಂಬರ್ ಗೊತ್ತಿತ್ತು, ಉಪಯೋಗ ಬರೀ ಯಾವುದೋ ಪ್ರಸಂಗ ಬಂತು ಅರ್ಜೆಂಟಾಗಿ ಫೋನ್ ಮಾಡಿದೆ, ಉಪಯೋಗ ಬಂತೋ ಇಲ್ಲ? ಈಗ ನೀವು ಪೊಲೀಸ್ ಅಲ್ಲದೆ ಹೋದ್ರೆ ಪೊಲೀಸ್ ನಂಬರ್ ಪೊಲೀಸ್ ಹೆಲ್ಪ್ ತೊಗೊಳಕ್ ಬರುತ್ತಲ್ಲ ಆ ಟೈಪ್. ಜ್ಞಾನಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಉಪಾಸನೆ ಮಾತ್ರ ಏನು ಮಾಡಬೇಕು, ಇವತ್ತು ಕಾಲೇಜ್ ಬರಕ್ಕೆಗೋ ಸ್ಯಾಲ್ರಿಗೂ ಗೊತ್ತು, ಹೋಗೋದು ಮಾತ್ರ ಯಾರು ಹೋಗ್ಬೇಕು ಅಲ್ಲಿಗೆ? ಅಪಾಯಿಂಟೆಡ್ ಮಾತ್ರ, ಉಳಿದವರೆಲ್ಲ ಹೋಗಾಗಿಲ್ಲ. ಅದು ಕಾಲೇಜಿಲ್ಲ, ನಾನು ತಿಳ್ಕೊಂಡ್ರೆ ಅರ್ಹತೆ ಕಣ್ಣು ಮುಚ್ಕೊಂಡು ಓಡಾಡಬೇಕು ಅಂತಿಲ್ಲ, ಅದಕ್ಕೆ ಕಣ್ಣು ಮುಚ್ಚಿ ಕಂಡ ಓಡಾಡ್ಬೋದು, ತಿಳ್ಕೋಬೋದು, ಎಲ್ಲ ಮಾಡ್ಬೋದು. ಅದು ಇದು ಮಾತ್ರ ಇಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ಕಂಪ್ನಿ ಬೇಕಾದ್ರೆ ಯಾರು ಬೇಕಾದ್ರೆ ಓದ್ಕೋಬೋದು, ಯಾರಿಗೂ ಬ್ಯಾನ್ ಇಲ್ಲ. ಆದರೆ ನೀವು ಅದು ಅದು ಫಲಾನುಭವ ಪಡಿಬೇಕಾದ್ರೆ ಏನಾಗಿರ್ಬೇಕು, ಅದಕ್ಕೆ ಕನ್ಸರ್ನ್ಡ್ ವ್ಯಕ್ತಿ ಆಗಿರು, ಇಲ್ಲ ಹೋದ್ರೆ ಇಲ್ಲ. ಅಸ್ಮೈ ಸ್ವಾಶ್ಚಾನ್ನೇ ಚ ದದತಿ ಪ್ರಯಚ್ಛಂತಿ. ಇವತ್ತು ಬಂತು, ಈಗ ಡಿ ಆರ್ ಏಜ್ ಆಯಿತು ಅಂತ ಬಂತು ನಿನ್ನೆ, ಸೆಂಟ್ರಲ್ ಗೌರ್ಮೆಂಟ್ ಡಿ ಆರ್ ಏಜ್ ಆಯ್ತು. ಜ್ಞಾನ ಬಂತೋ ಇಲ್ಲ ನಿಮಗೀಗ, ಗೊತ್ತಾಯ್ತಾ? ಯಾರ್ಯಾರು ಇದ್ದಾರೆ ಸೆಂಟ್ರಲ್, ಓ ನಪ್ಪ ಡಿ ಎ ಬಂತಲ್ಲಪ್ಪ ಇಷ್ಟು ಬಂತ ಅಂತ ಹೇಳ್ತಾ ಇರ್ತಾನೆ. ಬಟ್ ಬಂದಿದ್ದೆ ಆ್ಯಕ್ಚುಲಿ ಯಾರಿಗೆ, ಸರ್ವಿಸಲ್ಲಿ ಇರೋನಿಗೆ. ಆ ಉಪಾಸನೆ ಯಾವುದು, ಇವತ್ತು ಜ್ಞಾನ ಅಷ್ಟೇ. ಡಿ ಎ ಬಂದು ತೊಂಬುದು ಜ್ಞಾನ, ನನಗೆ ಬಂದು ತೊಂಬುದು ಉಪಾಸನೆ. ಅವನು ಕ್ಲೇಮ್ ಮಾಡ್ತಾರೆ, ದುಡ್ಡು ಬರುತ್ತೆ, ಎಲ್ಲ ಉಪಯೋಗ ಮಾಡ್ತಾರೆ. ಯಾರು ಸಾಲ ಕೊಟ್ಟರೆ ಅಷ್ಟು ಉಪಯೋಗ ಅವರಿಗೆ, ಸಾಲ ಕೊಟ್ಟಿದ್ದೆ ಡಿ ಎ ಬಂತಲ್ಲ ಕೊಡು ಅಂತ ಕೇಳೋಕೋಬಹುದು ಅಷ್ಟೆ. ದುಡ್ಡಿಲ್ಲ ಅಂತ ಹೇಳ್ತಿದ್ದೆ, ಡಿ ಎ ಬಂದಿದ್ದೆ ಸ್ವಲ್ಪ ಕೊಡು ನಮ್ಗೆ ವಾಪಸ್ ಕೊಡು ಸಾಲನ, ಆ ಉಪಯೋಗ ಆಯ್ತಲ್ಲ ಈಗ ಆ ಮಟ್ಟಿಗೆ. ಎಲ್ಲರೂ ಗೊತ್ತಾಗ್ತಿರ್ಲಿಲ್ಲ, ಎಷ್ಟೋ ಜನಕ್ಕೆ ದುಡ್ಡು ಬಂದಿದ್ದು ಗೊತ್ತಾದ ತಕ್ಷಣ ಸಾರಗಾರ ಬಂದ್ಬಿಡ್ತಾರೆ, ಆಗ್ಲೇ ಜ್ಞಾನ ಬಂದಷ್ಟ. ಇಲ್ಲ ಅಂತಿದ್ರೆ ಕೊಡಿಗೆ ತಕ್ಷಣ. ಅಸ್ಮೈ ಸ್ವಾಶ್ಚಾನ್ಯೇ ಚ ದದತಿ ಪ್ರಯಚ್ಛಂತಿ ಅನ್ಯೇಭ್ಯೋ ಹೃತ್ವಾ ಅಸ್ಮೈ ಪ್ರಯಚ್ಛಂತಿ ಇತ್ಯಭಿಪ್ರಾಯಾದ ಆಹಾರಂತಿ ದದತಿ ಇತ್ಯಾದಿ ಜನಯೋರ್ನ ಪೌನರುಕ್ತ್ಯಂ. ಇಲ್ಲಿ ವ್ಯತ್ಯಾಸ ಐತಿ. ದದತಿ ಶಬ್ದಕ್ಕೆ ಇಲ್ಲಿ ಹೃತ್ವ ಇನ್ನೊಬ್ಬರಿಂದ ಕಿತ್ತಿಲಿ ಕೊಡ್ತಾರೆ ಅಂತ ಹೇಳ್ತಾರೆ. ದೇವತೆಗಳು ಏನು ಮಾಡ್ತಾರೆ, ಕೋರ್ಟ್ಗೆ ಹೋದಾಗ ಅನ್ಯಾಯ ಆದಾಗ ಅನ್ಯಾಯ ಮಾಡಿದವನಿಂದ ಕಿತ್ತಿ ನ್ಯಾಯ ಮಾಡಿದವನಿಗೆ ಹಾಕಿ ಕೊಡ್ತಾರೋ, ಬಲಿಚಕ್ರವರ್ತಿಯಿಂದ ಕಿತ್ತಿ ಇಂದ್ರದೇವರಿಗೆ ಹಾಕ್ಕೊಂಡ್ರೋ, ಆ ರೀತಿ ದೇವರು ಏನು ಮಾಡ್ತಾನೆ, ಒಳ್ಳೆ ಕರ್ಮ ಮಾಡ್ತಾರೆ ಫಲ ಕೊಡ್ತಾನೆ. ದಾ ಹೃ, ಅದು ಹೃ. ಆದರೆ ಈ ಒಂದು ಯಾರೋ ತೊಗೊಂಡಿರ್ತಾರೆ ಕಿತ್ತು ವಾಪಸ್ ಕೊಡ್ತಾನೆ, ಅದಕ್ಕೆ ದಾ ಅಂತ ದೇವರಿಗೆ ಹೆಸರು. ಸೊ ಎರಡು ಪುನರುಕ್ತಿ ಅಲ್ಲ ಅಂತ ಹೇಳಿದರು. ಎರಡಕ್ಕೂ ಕೊಡ್ತಾನೆ ಅಂತ ಅರ್ಥ ಇದ್ರು ಕೂಡ ಏನಲ್ಲ ಅವು, ಪುನರುಕ್ತಿ ಅಲ್ಲ ನೋಡಿ. ಅಥವಾ ನಾ ಪುನರುಕ್ತಿಯಂ ಯೋ ಅಧಿಕಾರಿ ಏವಂ. ಹಾಂ, ಎಲ್ಲಿ ರಂತಿ ಸಪರೇಟ್ ಯಾಕೆ ಮಾಡಿದರು? ಅಲ್ಲ ಹೇಳ್ತಾರಲ್ಲಿ, ಅನ್ಯೇಭ್ಯೋ ಹೃತ್ವಾ ಅಸ್ಮೈ ಪ್ರಯಂಚಿ ಅಭಿಪ್ರಾಯದ ಆಹಾರಂತಿ ದದತಿ ತನಯೋ ನ ಪುನರ್ ರಂತಿ ದದತಿ. ಇಲ್ಲಿ ರಂತಿ ಅಂತ ಮಾಡಿಲ್ಲ, ಒಂದು ವಾಯುರಂ ಅನ್ನೋ ಪದ ಬಂದಿತ್ತು ಮೊದಲೇ. ವಾಯುರಂ ಅಂತ ಹೇಳಬೇಕಾದ್ರೆ ಅದಕ್ಕೆ ಅರ್ಥ ಹೇಳಿದ್ರು, ಆ ಅರ್ಥ ಈ ಅರ್ಥ ಒಂದೇ ಅಂತ ಅರ್ಥ. ಹಿಂದೆ ಬಂದಿತ್ತು ವಾಯುರಂ ಅಂತ ಬಂದಿದೆ ನೋಡಿ ಮೊದಲೇದ್ರೊಳಗೆ. ವಾಯುರಂ ಮತ್ತೆ ರಾ ಮತ್ತೆ ರಂತಿ ಅಂತ ಅರ್ಥ ಮಾಡಿದ್ರು. ಅಲ್ಲಿ ರಾ ಶಬ್ದಕ್ಕೆ ಏನರ್ಥ ಅನ್ನೋ, ದಾ ಶಬ್ದಕ್ಕೂ ಅದೇ ಅರ್ಥ. ಅದರಿಂದ ಇಲ್ಲಿ ರಾ ಇಲ್ಲ, ಅಲ್ಲಿರೋದನ್ನು ಹೇಳ್ತಾರೆ ಅದವರು. ಏಂ ವೇದ ಸದ್ಯಮಿತ್ಯೇಕಂ ಮನಯೋರ್ನ ಪುನರುಕ್ತಿಯಂ ಯೋಧಿ ಕಾರ್ಯವ ಅನನ್ಯ ದ್ವಾರೇಣ ಪರಬ್ರಹ್ಮ ಯಾನಾತ್ ಗಮನಾತ್. ಆಮೇಲೆ ಯಾ ಅಂತ ಕೊನೆಗೆ ಹೃದಯ. ಇಷ್ಟೆಲ್ಲ ತಿಳ್ಕೊಂಡ್ರೆ ಎಲ್ಲಿಗೆ ಹೋಗ್ತಾನೆ? ಯಾ ದೇವ್ರ ಹತ್ರ ಹೋಗ್ತಾನೆ. ಅದಕ್ಕೆ ಯಾ ಅಂತ ದೇವ್ರಿಗೆ ಹೆಸರು. ಹೃ ದ ಯಾ ಮೂರು ಪದ ಬಂದು ಬ್ರಹ್ಮಾಣಂ ಹೇಳ್ತಿ ಯಾತಿ ಯಾನಾತ್. ಇಲ್ಲಿ ಅವ್ರು ಏನು ಹೇಳ್ತಾರೋ ಅರ್ಥ ಮಾಡ್ಕೋಬೇಕು ನಾವು. ಯಾನಾತ್ ಯಹ ಅಷ್ಟೇ, ಯಾನಾತ್ ಯಹ. ಯಮಿತ್ಯೇಕಾಕ್ಷರತ್ವೇನ ವೇದ ತಥಾ ನೃಣಾಂ ಫಲತಾ ಫಲಯಾಪನಾತ್ ಯಾ ಇತ್ಯಕ್ಷರಾರ್ಥಂ ಹರಿಂಚ ವೇದ ಸ ಸ್ವರ್ಗಾಖ್ಯಂ ವಿಷ್ಣುಲೋಕಮೇತಿ ಪ್ರಾಪ್ನೋತೀತಿ. ಅವನು ವಿಷ್ಣುಲೋಕಕ್ಕೆ ಹೋಗ್ತಾನೆ. ದೇವರನ್ನ ಹೃದಯ ಹೃದಯ ಅಂತ ಯಾರು ತಿಳ್ಕೊತಾರೋ, ಈ ಅರ್ಥದೊಳಗೆ ಈ ಅರ್ಥ ಹೃದಯ ಹೃದಯ ಅಂತ ಯಾರು ತಿಳ್ಕೊತಾರೋ, ಅವರು ವೈಕುಂಠಕ್ಕೆ ಹೋಗ್ತಾರೆ. ಫಲ ಇದೆ ಅಂತ ಹೇಳ್ತಾರೆ. ದೇವರಿಗೆ ಹೃ ಅಂತ ಹೆಸರು, ದಾ ಅಂತ ಹೆಸರು, ಯಾ ಅಂತ ಹೆಸರು. ಯಾವ ಕಾರಣಕ್ಕೆ ಹೆಸರು? ಹೃಶ್ಚಾಸೌ ದಶ್ಚಾಸೌ ಯಶ್ಚ ಹೃದಯ ಅಂತ ಪದ. ಮೂರು ಸೇರಿಬಿಟ್ಟು ಏನಾಯ್ತು ಅದಕ್ಕೆ? ಹೃನು ಅವನೇ, ದಾನು ಅವನೇ, ಯಾನು ಅವನೇ. ಕೃಷ್ಣಶ್ಚಾಸೌ ಸರ್ಪಶ್ಚ ಕೃಷ್ಣ ಸರ್ಪ ಇದ್ದಾಗೆ ಹೃದಯ ಅಂತ ದೇವರಿಗೆ ಹೆಸರು. ಫಲ ಏನು ಅಂತ ಕೇಳಿದರೆ ಜ್ಞಾನದಿಂದ ವಿಷ್ಣುಲೋಕವೇ ಫಲ. ತದ್ವಾ ಏತದೇತದೇವ ತದಾಸ ಸತ್ಯಮೇವ ಸಯೋಹ ಏತಂ ಮಹದ್ಯಜ್ಞಂ ಪ್ರಥಮಜಂ ವೇದ ಸತ್ಯಂ ಬ್ರಹ್ಮೇತಿ ಜಯತೆ ಜಯತೈಮಾನ್ ಲೋಕಾನ್ ಜಿತ ಇತಿ. ಏನು ಇನು ಅಸೌ ಅಸತ್ ಯಾವೇತಂ ಮಹದ್ಯಜ್ಞಂ ಪ್ರಥಮಜಂ ವೇದ ಸತ್ಯಂ ಬ್ರಹ್ಮೇತಿ ಸತ್ಯಂ ಹಿ ಏವ ಬ್ರಹ್ಮ. ಇನ್ನೊಂದು ತದ್ವ ಏತದೇತದ ಅದಿರಲಿ, ನಾಳೆ ಕಂಟಿನ್ಯೂ ಮಾಡೋಣ. ಅದರಲ್ಲಿ ಇದೇ ರೀತಿ ದೇವನ ಉಪಾಸನೆ ಅನೇಕ ಕ್ರಮಗಳನ್ನು ಹೇಳ್ತಾರೆ. ಒಂದು ದಹ ಆಯಿತು, ಇನ್ನೊಂದು ಹೃದಯ ಆಯಿತು, ಆ ರೀತಿ ಹೇಳಿ ಅನೇಕ ಹೇಳೋದ್ರಿಂದ ಉಪನಿಷತ್ತು ಉಪಾಸನೆಯ ಕ್ರಮ ಹೇಳ್ತಾ ಇದೆ. ಅದೆಲ್ಲದಕ್ಕೂ ಆಚಾರ್ಯ ಮುಂದೆ ಭಾಷ್ಯನೂ ಬರುತ್ತೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯ.